ಪುಸ್ತಕ ಇತ್ತಂತಾಗಲೇ ಶುರು ಮಾಡ್ತಾನೆ ಹೇಳೋದು. ಸೊ ಫಸ್ಟ್ ಅಪ್ರಹೆನ್ಷನ್ ಇಂಪಾರ್ಟೆಂಟ್. ಕಾರ್ಯಗಮ್ಯತ್ವ ಸಾಮಗ್ರಿ ಭೇದಸ್ಯ ವ್ಯತ್ಯಾಸ ಯಾತಕ್ಕೆ ಅಂತ ಹೇಳಿದ್ರೆ, ಯಾವಾಗಲೂ ಸಾಮಗ್ರಿ ಭೇದವನ್ನ ಯಾವುದರಿಂದ ತಿಳಿಬೇಕು ನಾವೀಗ? ಕಾರ್ಯ ನೋಡಿ, ಒಂದು ಕಾರ್ಯ ಬಂಗಾರದ ಆಭರಣ ಇದೆ, ಅದು ಸಾಮಗ್ರಿ ಯಾವುದು? ಬಂಗ ಚಿನ್ನದ ಸಾಮಗ್ರಿನೇ. ಅದು ಬೇರೆ ಇದ್ದಾಗ ಅದು ಏನಾಗುತ್ತೆ? ಏನಾಗಿದೆ ಏನಾಗಿದೆ ಇದಕ್ಕ? ಮುಂದೆ ತಥಾಚ ಪ್ರತೀತಿ ಅಸ್ತ್ಯತ್ರ ಘಟಃ ಸಾಮ ಶುಕ್ಲ ಇತಿ. ಉದಾಹರಣೆಗೆ ಒಂದನ್ನೇ ಸ್ವಲ್ಪ ಯೋಚನೆ ಮಾಡಿದರೆ, ಅಸ್ತಿ ಅತ್ರ ಘಟಃ ಸಹ ನ ಶುಕ್ಲ ಇತಿ. ಅತ್ರ ಘಟಃ ಅಸ್ತಿ, ಇಲ್ಲಿ ಘಟ ಇದೆ, ಸಹ ನ ಶುಕ್ಲ, ಅದು ಶುಕ್ಲ ಆಗಿಲ್ಲ, ಶುಕ್ಲ ಆಗಿ ಬಿಳಿ ಇಲ್ಲ. ನೋಡಿ, ಭಾವದ ಜ್ಞಾನ ಬಂತು, ಅಭಾವದ ಜ್ಞಾನ ಬಂತು. ಇಲ್ಲಿ ಘಟ ಇದೆ, ಅದು ಹೇಗಿದೆ? ಬಿಳಿ ಬಣ್ಣದ್ದಲ್ಲ. ಘಟ ಇದೆ ಎಂಬುದೇನದು? ಭಾವ. ಬಿಳಿ ಬಣ್ಣದ್ದಲ್ಲ ಎಂಬುದೇನದು? ಅಭಾವ. ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಪ್ರತೀತಿ ಹೇಗೆ ಬರ್ತಾ ಇದೆ ನೋಡ್ಬೇಕಾದ್ರೆ. ಏವಂ ನಾಸ್ತ್ಯತ್ರ ಘಟ ಅಸ್ತಿ ಘಟಾಭಾವ ಇತಿ. ಅದೇ ರೀತಿನೇ ಘಟ ಇಲ್ಲಾಗ ಫಸ್ಟ್ ಏನು ಜ್ಞಾನ ಬಂತು? ಘಟ ಇಲ್ಲ ಅಂತಾನೆ ಜ್ಞಾನ ಬಂತು. ಘಟ ಇದ್ದಾಗ ಇದೆ ಅಂತ ಜ್ಞಾನ ಹೇಗೆ ಬಂತು? ಇಲ್ಲ ಅಂದ್ರೆ ಇಲ್ಲ ಅಂತ ಬಂತು. ಅದು ನಾಸ್ತ್ಯತ್ರ ಘಟ, ಆದ್ರೆ ಅಸ್ತಿ ಘಟಾಭಾವ. ಇಲ್ಲಿ ಘಟ ಇಲ್ಲ, ಅದು ಘಟಾಭಾವ ಇದೆ ಅಂತ ಅರ್ಥ. ನಾನು ಸ್ವತಂತ್ರ ತತ್ವಂ ಭಾವೋ ಅಭಾವೋ ಅನ್ಯದ್ವಾ. ಈ ಮುಂದಿನ ಪ್ರಶ್ನೆ ಇಷ್ಟಾದ ಮೇಲೆ ಸ್ವತಂತ್ರ ತತ್ವ ಹೇಳಿದ್ರಲ್ಲ, ಇದು ಭಾವದಲ್ಲಿ ಸೇರುತ್ತೋ ಅಭಾವದಲ್ಲಿ ಸೇರುತ್ತೋ ಹೇಳಿ? ಭಾವದಲ್ಲಿ ಸೇರುತ್ತೋ ತಾನೆ, ಇದು ಭಾವದಲ್ಲಿ ಸೇರುತ್ತೆ. ನಾದ್ಯ ದ್ವಿತೀಯವ್, ಈ ಪ್ರಶ್ನೆ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾನೆ ನೋಡಿ. ನಾ ಆದ್ಯ ದ್ವಿತೀಯವ್, ಆದ್ಯ ಅಂದ್ರೇನು ಭಾವ, ಅಭಾವ ಅಂದ್ರೇನು ಅದ್ವಿತೀಯ ಅಂದ್ರೇನು ಅಭಾವ. ಭಾವದಲ್ಲೂ ಸೇರೋದಿಲ್ಲ, ಅಭಾವದಲ್ಲೂ ಸೇರೋದಿಲ್ಲ ಅಂತ ಯಾಕೆ ಹೇಳಬಾರದು? ಭಾವ ಭಾವಯೋಹು ಪರತಂತ್ರ ಪ್ರಭೇದತ್ವ. ಯಾತಕ್ಕೆ ಅಂದರೆ, ನೀವು ಭಾವ ಮತ್ತು ಅಭಾವನ ಯಾವುದ್ರಲ್ಲಿ ಕಷ್ಟ ಮಾಡಿದ್ದೀರಿ ನೀವೀಗ? ಅಸ್ವತಂತ್ರದಲ್ಲಿ. ಸೊ ಅಸ್ವತ್ ಭಾವ ಮತ್ತು ಅಭಾವಗಳು ಅಸ್ವತಂತ್ರ ತತ್ವದಲ್ಲಿ ಸೇರೋದ್ರಿಂದ ಪರಮಾತ್ಮ ಯಾವುದ್ರಲ್ಲಿ ಸೇರ್ತಾನೆ ಈಗ? ಭಾವ ಅಂತ ಹೇಳಿದ್ರು ಸರಿಯಲ್ಲ, ಯಾಕೆ ಅಸ್ವತಂತ್ರ ತತ್ವನೇ. ಅಭಾವ ಅಂತ ಹೇಳಿದ್ರು ಸರಿಯಲ್ಲ, ಅಸ್ವತಂತ್ರ ತತ್ವನೇ ಅಂತ ಯಾಕೆ ಹೇಳಬಾರ ಅಂತ ಕೇಳುತ್ತಾನೆ. ನ ತೃತೀಯ, ಇನ್ನು ಮೂರನೇದೊಂದಿಲ್ಲ, ಭಾವಾಭಾವ ಎರಡು ಆಗುತ್ತೆ ಅಂತ ಹೇಳಬೇಡ ಅಂತ ಕೇಳಿದರೆ, ಭಾವ ಅಭಾವ ಭಾವಾಭಾವ ಅಂತ ಯಾಕೆ ಹೇಳಬಾರದು? ವ್ಯಾಘಾತ, ಕಾಂಟ್ರಡಿಕ್ಷನ್, ಇದೇ ಇಲ್ಲ ಅಂತ ಹೇಳೋದೇನದು ಕಾಂಟ್ರಡಿಕ್ಷನ್, ಆದ್ದರಿಂದ ಅದು ಸರಿಯಲ್ಲ. ವೈವಂ, ಸೊ ಸಮಸ್ಯೆ ಬಂತು ನಿಮಗೆ ಅಂತ ಹೇಳಿದೆ. ಈಗ ನೀವು ಭಾವ ಮತ್ತು ಅಭಾವ ಅನ್ನೋ ಪ್ರಭೇದವನ್ನು ಅಸ್ವತಂತ್ರ ತತ್ವದಲ್ಲಿ ಮಾಡಿದ್ರಿಂದ ನೀವು ಅದನ್ನು ಸ್ವತಂತ್ರ ತತ್ವವಾದ ಪರಮಾತ್ಮನನ್ನು ಭಾವದಲ್ಲೂ ಸೇರಿಸಲಿಕ್ಕೂ ಬರೋದಿಲ್ಲ, ಅಭಾವದಲ್ಲೂ ಸೇರಿಸಲಿಕ್ಕೂ ಬರೋದಿಲ್ಲ. ಅವನು ಪ್ರಶ್ನೆ ಕೇಳ್ತಿರೋದು, ಭಾವಾಭಾವ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅದು ಪರಸ್ಪರ ವಿರುದ್ಧವಾದ ಪದ. ಅದು ಏನು ಮಾಡ್ತೀರಿ ಅಂತ ಕೇಳಿದೆ. ಮೈವಂ, ಹಾಗೆ ಹೇಳಬಾರದು. ಭಾವಲಕ್ಷಣ ಆಕ್ರಾಂತತ್ವ, ಯಾವುದಲ್ಲಿ ಸೇರಿದೆ ಇದು? ಭಾವ ಸೇರಿದೇನಪ್ಪ, ಭಾವದ ಲಕ್ಷಣ ಏನಪ್ಪ? ಅಸ್ಥಿ ಅನ್ನೋದು ಭಾವ. ದೇವರು ಸ್ವತಂತ್ರ ತತ್ವ, ಅಸ್ಥಿ ಅಂತ ಬರುತ್ತೋ ನಾಸ್ತಿ ಅಂತ ಬರುತ್ತೋ? ಅಸ್ಥಿ. ಆದರೆ ಭಾವ ಪದಾರ್ಥದಲ್ಲಿ ಸೇರುತ್ತೆ, ಅರ್ಥ ಆಯ್ತಾ? ಈಗ ಭಾವ ಭಾವಾಭಾವ ಭಾವಲಕ್ಷಣ ಆಕ್ರಾಂತತ್ವ, ಭಾವಲಕ್ಷಣದಲ್ಲಿ ಸೇರಿರುವುದರಿಂದ ಪರತಂತ್ರಂ ಭಾವಾಭಾವತೆಯ ದ್ವಿಧೈವ. ಹಾಗಿದ್ರೆ ಹಾಗೆ ಯಾಕೆ ಮಾಡಿದ್ರಿ ನೀವೀಗ ಅಸ್ವತಂತ್ರಂ ದ್ವಿಧಮ್ ಅಂತ ಯಾಕೆ ಮಾಡಿದ್ರಿ ಅಂತ ಕೇಳಿದರೆ, ಆ ಮಾತಿಗೆ ಅರ್ಥ ಪರತಂತ್ರ ತತ್ವ ಅಸ್ವತಂತ್ರ ತತ್ವ ಭಾವ ಮತ್ತು ಅಭಾವ ಅಂತ ಎರಡು ವಿಧ ಅಂತ ಅರ್ಥನೇ ಹೊರತು, ಆ ಅರ್ಥನೇ ಹೊರತು ಸ್ವತಂತ್ರ ತತ್ವ ಭಾವ ಅಲ್ಲ ಅಂತ ಹೇಳೋದಲ್ಲ. ಅದು ಅರ್ಥ ಆಯ್ತಾ? ಈಗ ಇವನು ಜಾಣ ಅಂದರೆ ಹುಡುಗ ದಡ್ಡ ಅಂತ ಏನು ಅರ್ಥ ಅಲ್ಲ ಅದಕ್ಕೆ. ಇವನೊಬ್ಬನೇ ಜಾಣ ಅಂದರೆ ಪ್ರಶ್ನೆ ಬರುತ್ತೆ, ಇವನೊಬ್ಬನೇ ಜಾಣ ಅಂದರೆ ಏನಾಗುತ್ತಾಗ? ಉಳಿದವ್ ದಡ್ಡ ಅಂತ. ಇವನು ಜಾಣ ಅಂದ್ರೆ ಇನ್ನೊಬ್ರು ಜಾಣನಾಗಿರ್ಬೋದಲ್ಲ. ಆದ್ದರಿಂದ ಪರವ ಇವು ಅಸ್ವತಂತ್ರ ತತ್ವ ಭಾವ ಅಭಾವ ಅಂತ ಗುಂಪು ಹೊಂದಿದೆ ಅಂದ ಮಾತ್ರಕ್ಕೇನೆ ಸ್ವತಂತ್ರ ತತ್ವವಾದ ಪರಮಾತ್ಮ ಯಾವುದರಲ್ಲಿ ಸೇರೋದಿಲ್ಲ ಅಂತ ತಿಳ್ಕೊಬಾರ್ದು, ಎರಡರಲ್ಲೂ ಸೇರೋದಿಲ್ಲ ಅಂತ ತಿಳ್ಕೊಳ್ಬಾರ್ದು. ಯಾವುದರಲ್ಲಿ ಸೇರ್ತಾನೆ? ಭಾವದಲ್ಲೇ ಸೇರ್ತಾನೆ. ಅದಕ್ಕೆ ಮುಖ್ಯವಾದ ಕಾರಣ ಏನಾಗಿದೆ? ಸ್ವತಂತ್ರನಾಗಿ ಅಸ್ಥಿ ಅಂತ ಜ್ಞಾನ ಬರೋದೇ ಕಾರಣ ಅದಕ್ಕೆ. ಭಗವಾನ್ ಅಸ್ಥಿ, ನಾರಾಯಣ ಅಸ್ಥಿ, ಸ್ವತಂತ್ರ ತತ್ವಂ ಅಸ್ಥಿ ಅಂತ ಬಂತ ಹೊರತು ಬೇರೆ ಇಲ್ಲ. ಇದೆಲ್ಲ ಯಾತಕ್ಕೆ ಅಂದ್ರೆ ಟ್ರೈನ್ ಅಪ್ ಮಾಡ್ತಾರೆ ಒಂದು ವಿಷಯನ ಯಾವ ರೀತಿ ಅರ್ಥ ಮಾಡ್ಕೋಬೇಕು. ಅಸ್ವತಂತ್ರ ತತ್ವ ಇವತ್ತು ಮದ್ರಾಸಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಎರಡು ಗುಂಪು ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಏನು ಅರ್ಥ ಅಲ್ಲ ಅದಕ್ಕೆ. ಮದ್ರಾಸಲ್ಲಿ ಮಾತ್ರ ಇದ್ದಾನೆ ಏನಾಗುತ್ತೆ ಅದು? ಅವಾಗ ಕೆಲವು ಪದಾರ್ಥಗಳು ಬೇರೆ ಕಡೆಯೂ ಇರೋ ಸಂಭವ ಇದೆ. ಆದ್ರೆ ಸ್ವತಂತ್ರ ತತ್ವ ಅನ್ನೋದು ಒಟ್ಟಿನ ಮೇಲೆ ನಾವು ಸ್ವತಂತ್ರ ತತ್ವಕ್ಕೂ ಲಕ್ಷಣ ಹೇಳಿದ್ದೇವೆ, ಭಾವ ಶಬ್ದಕ್ಕೂ ಅರ್ಥ ಹೇಳಿದ್ದೇವೆ, ಅಭಾವ ಶಬ್ದಕ್ಕೂ ಅರ್ಥ ಹೇಳಿದ್ದೇವೆ. ಆ ಲಕ್ಷಣ ಯಾವ್ದಕ್ಕೆ ಬರುತ್ತೋ ಅದೆಲ್ಲ ಏನಾಗಬೇಕದು? ಆ ಗುಂಪಿ ಸೇರುತ್ತೆ ಅಂತ ಅರ್ಥ. ಇದು ಸರಿಯಾಗಿ ಯೋಚನೆ ಮಾಡಿದರೆ ಯಾವ ಗೊಂದಲ ಕೂಡ ಇರೋದಿಲ್ಲ. ಇಂಥ ಪ್ರಶ್ನೆ ಕೇಳಿ ಏನು ಮಾಡಿಬಿಡ್ತಾರೆ, ಕೆಲವು ಸಲ ಒಂದು ಕನ್ಫ್ಯೂಷನ್ ಮಾಡ್ತಾರೆ. ಇದು ಕೇಳೋರಿಗೆ ಅನಿಸುತ್ತೆ ಏನೋ ತಲೆ ಕೆಟ್ಟಾಗುತ್ತೆ, ಏನು ಕಾರಣ ಇಲ್ಲ ಅದಕ್ಕೆ. ಮೈ ಸಾರಿಗೆ ಉಪ್ಪು ಹಾಕೋದ್ರೆ ಹೂಳಿಗೆ ಹಾಕಬಾರ್ದು ಅಂತ ಅರ್ಥನಾ? ಸಾರಿಗೆ ಮಾತ್ರ ಹಾಕೋದ್ರೆ ಏನಾಗುತ್ತೆ? ಆಗ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಾ? ಈಗ ಅಸ್ವತಂತ್ರ ತತ್ವ ಭಾವ ಅಭಾವ ಅಂತ ಎರಡು ಭಾಗ ಹೇಳಿದ್ದು ಅಷ್ಟೇ ಹೊರತು ಅದು ಮಾತ್ರ ಅಂತ ನಾವು ಹೇಳಿಲ್ಲ. ಪರತಂತ್ರಂ ಭಾವಾಭಾವತೆಯ ದ್ವಿಧೈವ ನ ಪುನರ್ ಏಕವಿಧಂ. ಅದೇ ರೀತಿ ಪರತಂತ್ರ ತತ್ವ ಎರಡು ವಿಧ ಅಂತ ಹೇಳಿದ್ರಿಂದ ಅದ್ರ ಎರಡು ವಿಧ ಇದೆ, ಒಂದೇ ವಿಧ ಅಲ್ಲ ಅಂತ ಅರ್ಥ. ಆ ಪ್ರಶ್ನೆ ಯಾತಕ್ಕೆ ಬರ್ತಿತ್ತು? ಸ್ವತಂತ್ರ ತತ್ವ ಒಂದೇ ಆದ ಅಲ್ಲ, ಆ ರೀತಿ ಆಗಿದೆ ಅಂದ್ರೆ ಆಗಿಲ್ಲ ಅಂತ ಅಷ್ಟೇ ಅರ್ಥ. ನಾಪಿ ತ್ರಿವಿಧಂಬಿತ್ತೇವಂ ಪರೋ ವಿಭಾಗ ನ ಪುನಃ ಪರತಂತ್ರಮೇವ ಭಾವಾಭಾವಾತ್ಮಕಮಿತಿ. ಪರತಂತ್ರ ತತ್ವ ಮಾತ್ರ ಭಾವಾಭಾತ್ಮಭಾವಾತ್ಮಕ ಅಂತ ನಾವು ಹೇಳಿಲ್ಲ. ಮುಂದೆ ಯಥಾ ಭಾವೇಶು ಸ್ವತಂತ್ರ ತತ್ವ ಪ್ರವಿಶತಿ ತಥಾ ವಿಭಾಗ ಕ್ರಿಯತಾಮಿತಿ ಚೇತ್ ನೈವಂ ಶಂಕ್ಯಂ. ಯಥಾ ಭಾವೇಶು ಸ್ವತಂತ್ರ ತತ್ವ ಪ್ರವಿಶತಿ ತಥಾ ವಿಭಾಗ ಕ್ರಿಯತಾಮಿತಿ ಚೇತ್ ನೈವಂ ಶಂಕ್ಯಂ. ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ಸರಿ ಬಿಡಿ, ಹೀಗೆಲ್ಲ ಕನ್ಫ್ಯೂಸ್ ಮಾಡಿದ್ರು ಬರಲ್ಲ ನಮಗೆ. ಸುಮ್ಮನೆ ಸ್ವತಂತ್ರ ತತ್ವ ಭಾವದಲ್ಲೇ ಸೇರ ವಿಭಾಗ ಮಾಡಿಬಿಡಿ ಸುಮ್ಮನೆ, ಯಾತಕ್ಕೆ ಗೊಂದಲ ಅಂತ ಕೇಳ್ತಾರೆ. ಇದನ್ನು ಯೋಚನೆ ಮಾಡಬೇಕು. ಹೌದು, ಈ ರೀತಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡೋದಕ್ಕಿಂತ ಸ್ವತಂತ್ರ ತತ್ವ ಭಾವದಲ್ಲೇ ಬರಹ ಕ್ಲಾಸಿಫೈ ಮಾಡಿದ್ರೆ ಏನಾಗ್ತಿತ್ತು? ಉದಾಹರಣೆಗೆ ತತ್ವ ದ್ವಿವಿಧಂ ಭಾವ ಅಭಾವಶ್ಚೇತಿ. ಭಾವ ದ್ವಿವಿಧ, ಭಾವ ತತ್ವ ಯಾವುದಂತ ಸ್ವತಂತ್ರಂ ಅಸ್ವತಂತ್ರಂತೆ ಮಾಡಿದ್ರೆ ಮುದೋಗ್ತಿತ್ತಲ್ಲ ಅಂತ ಕೇಳ್ತಾರೆ. ತಥಾ ವಿಭಾಗ ಕ್ರಿಯತಾಮಿತಿ ಚೇತ ನೈವಂ ಶಂಕ್ಯಂ. ಹೆಂಕೆ ಮಾಡಬಾರದು, ದದ್ದಿ ಪ್ರಧಾನತೆಯ ಸರ್ವವಿವಿತ್ತಮೇವ ವೇದಿತವ್ಯಂ. ಆಗೇನಾಗ್ತಿತ್ತು? ಭಾವ ಅಭಾವ ಅಂತ ಎರಡು ವಿಧ, ಭಾವದಲ್ಲಿ ಮತ್ತೆ ಎರಡು ವಿಧ ಅಂತ ಹೇಳಿದಾಗ ಸ್ವತಂತ್ರ ತತ್ವ ಎಲ್ಲೋ ಮೂಲೆ ಹೋಗ್ತಿತ್ತು. ಅದಾಗಬಾರ್ದು. ಸ್ವತಂತ್ರತ್ವ ಏನಾಗಿರ್ಬೇಕು? ಯಾವಾಗಲೂ ಈ ಬರೀ ಹೈಲೈಟ್ ಆಗಬೇಕು. ಅದಕ್ಕೋಸ್ಕರ ಈ ಸ್ಟಾಫ್ ಪ್ರಿನ್ಸಿಪಾಲ್ ಅಂಡ್ ಸ್ಟಾಫ್ ಅಂತ ಕರೀತಾರೆ. ಪ್ರಿನ್ಸಿಪಾಲ್ ಸ್ಟಾಫ್ ತಾನೆ, ಮತ್ತೆ ಪ್ರಿನ್ಸಿಪಾಲ್ ಯಾವುದಲ್ಲೂ ಸೇರ್ತಾನೆ, ಅವರು ಸ್ಟಾಫಲ್ಲೇ ಸೇರೋದು. ಪ್ರಿನ್ಸಿಪಾಲ್ ಬರೀ ಸ್ಟಾಫ್ ಅಂಡ್ ಪ್ರಿನ್ಸಿಪಾಲ್ ಏನಾಗುತ್ತಿತ್ತಾಗ ಸೆಕೆಂಡ್ ಆಗಿಬಿಡ್ತಿತ್ತು. ಆ ಇಂಪಾರ್ಟೆನ್ಸ್ ಕೆಡಬಾರ್ದೆ. ಸ್ವಾಮಿಗಳು ಬ್ರಾಹ್ಮಣರು ಬಂದಿದ್ರು ಅಂತ ಹೇಳೋದು, ಮನೆಗೆ ಸ್ವಾಮಿಗಳು ಊಟ ಆಯಿತು ಬ್ರಾಹ್ಮಣರು ಬಂದಿದ್ರು ಅಂತ ಹೇಳಿದ್ರು. ಸ್ವಾಮಿಗಳು ಬ್ರಾಹ್ಮಣರಲ್ಲ ಹಾಗಿದ್ರೆ, ಸ್ವಾಮಿಗಳು ಬ್ರಾಹ್ಮಣರು ಹೌದಲ್ಲ? ಹೌದು, ದೊಡ್ಡ ಬ್ರಾಹ್ಮಣರು. ಮತ್ತೆ ಹೇಳ್ಬೇಕಾದ್ರೆ ಅಂತ ಹೇಳಿದ್ರೆ ಸ್ವಾಮಿಗಳು ಬ್ರಾಹ್ಮಣರು ಅಂತ ಹೇಳಿದಾಗ ಗೊತ್ತಾಯ್ತು, ಬರೀ ಬ್ರಾಹ್ಮಣರಲ್ಲಿ ಸ್ವಾಮಿಗಳು ಬಂದಿರು ಅಂತ ಹೇಳಿ ಏನಾಗ್ತಿತ್ತಾಗ ಸ್ವಾಮಿಗಳ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಿತ್ತು. ಹೌದಲ್ಲ? ಸ್ವಾಮಿಗಳು ಅಂತ ಹೇಳಿದ್ರೆ ಇವರು ಮೇಲಿದ್ದಾರೆ ಅಂತ ಅರ್ಥ ಆಯ್ತು. ಅದಕ್ಕೋಸ್ಕರನೇ ಅದು ಹೇಳ್ತಾರೆ ನೋಡಿ, ತದ್ದಿ ಪ್ರಧಾನತೆಯ ಸರ್ವವಿಯುಕ್ತಮೇವ ಜೇತಿತವ್ಯಂ. ತದ್ದಿ ಅಂದ್ರೇನು? ಸ್ವತಂತ್ರ ತತ್ವ. ಸ್ವತಂತ್ರ ತತ್ವ ಯಾವಾಗಲೂ ಹೇಗೆ ತಿಳಿಯಲ್ಪಡಬೇಕು? ಸರ್ವವಿವಿಧತೆಯ ಡಿಫರೆಂಟ್ ಫ್ರಮ್ ಆಲ್ ಇನ್ ಆಲ್ ಅದರ ಕೆಟಗರೀಸ್ನಿಂದ ಏನಾಗಬೇಕು? ಸ್ವತಂತ್ರ ತತ್ವ ಹೈಲೈಟ್ ಆಗಬೇಕು. ಹೈಲೈಟ್ ಆಗಬೇಕಾದ್ರೆ ಯಾವುದನ್ನು ಯಾವನಂತ ಹೇಳಬೇಕು? ಫಸ್ಟ್ ಅದನ್ನು ಸ್ವತಂತ್ರ ಅಂತಲೇ ಹೇಳಬೇಕು. ಇದರಿಂದ ನಮ್ಗೆ ಏನು ಟ್ರೈನ್ ಅಪ್ ಮಾಡ್ತಾರೆ ಅಂದರೆ, ಯಾವುದೇ ವಿಷಯ ಮಾತಾಡಬೇಕಾದ್ರೆ ಪ್ರಾಧಾನ್ಯ ಅಪ್ರಾಧ ಇಟ್ಕೊಂಡು ಮಾತಾಡಬೇಕು ಅಂತ ಅರ್ಥ. ಬರೀ ತತ್ವ ಸಂಖ್ಯೆಯನ್ನು ರಿಪೀಟ್ ಮಾಡಿಬಿಡಬಾರ್ದು. ನಾವು ಶಾಸ್ತ್ರ ಏನು ಮಾಡ್ತೀವಿ ಅಂದರೆ, ಅಲ್ಲಿದ್ದಾಗ ವರ್ಗೋದು ಯಥಾಪೂರ್ವ ಶುರುವೆ ಹಾಗೆ ಮಾಡಬಾರ್ದು. ಈ ಬೇಸಿಸ್ ಇಟ್ಕೊಂಡೆ ಆಗ ಅರ್ಥ ಮಾಡ್ಕೋ, ಓಹೋ ಸ್ವಾಮಿಗಳು ಬಂದರು ಅಂತ ಯಾಕೆ ಹೇಳಿದ್ರು, ಈ ರೀತಿ ಹೇಳ್ತೇವೆ ತಿಳ್ಕೋಬೇಕು. ಅರ್ಥ ಮಾಡ್ಕೋಬೇಕು. ಮಾತಾಡ್ಬೇಕಾದ್ರೆ ಹಾಗೆ ಮಾಡ್ಬೇಕು. ಆಮೇಲೆ ಯಾರು ಬಂದ್ರು ಅಂತ ಹೇಳಿ ಎಲ್ಲ ಕಥೆ ಹೇಳಿ, ಅವರು ಬಂದ್ರು ಅಂತ ಹೇಳಬೇಕು. ಕೊನೆಗೆ ಪಾ ಪ್ರಧಾನರಲ್ಲ, ಎಲ್ಲೋ ಮೂಲೆಯಲ್ಲಿ ಹಾಕ್ಬಿಟ್ಟು ಎಷ್ಟು ತಪ್ಪಾಗುತ್ತದು? ದುರ್ಯೋಧನ ಮಾಡಿದಾಗುತ್ತೆ. ಪುಂಡರೀಕ ಯಾಗ ಮಾಡಿ ಯಾರನ್ನ ಕರೀಲಿಲ್ಲ? ಕೃಷ್ಣನೇ ಕರೀಲಿಲ್ಲ. ಆ ರೀತಿ ಮಾಡಿದಂತೆ ಆಗಬಾರ್ದು. ತದ್ದಿ ಪ್ರಧಾನತೆಯ ಸರ್ವವಿಯುಕ್ತಮೇವ ವೇದಿತವ್ಯಂ ಅನ್ಯಥಾ ದ್ವಿವಿಧಂ ತತ್ವಂ ಭಾವೋ ಅಭಾವಶ್ಚ. ನಿಮ್ಮ ಪ್ರಕಾರ ಹೀಗೆ ಮಾಡಬಹುದಾಗಿತ್ತು. ಭಾವ ದ್ವಿವಿಧಂ ತತ್ವಂ ಭಾವ ಅಭಾವಶ್ಚ ಭಾವೋಪಿ ದ್ವಿವಿಧ ನಿತ್ಯೋ ಅನಿತ್ಯ. ಅಲ್ಲಿ ಮಾಡಿ ನಿತ್ಯ ದ್ವಿವಿಧ, ನಿತ್ಯ ಎರಡು ವಿಧ, ಚೇತನೋ ಅಚೇತನಶ್ಚ ಚೇತನೋಪಿ ದ್ವಿವಿಧ ಸ್ವತಂತ್ರ ಅಸ್ವತಂತ್ರಶ್ಚೇತಿ. ಕರ್ತ ಇಲ್ಲಿ ಬರ್ತಿತ್ತು, ಪರಮಾತ್ಮ ಎಲ್ಲಿ ಹೋಗಿಬಿಡ್ತಿತ್ತು? ಈಗಾಗಲೇ ಎಷ್ಟು ಬಾಟಕ್ಕೆ ಹೋಗಿಬಿಡ್ತಾ ಇದ್ದ, ಅರ್ಥ ಆಯ್ತಾ? ಆ ರೀತಿ ಆಗಬಾರ್ದು ಅಂತೇಳಿ ಇದು ಮಾಡಿದ್ದು, ಪ್ರಾಧಾನ್ಯ ವಿವೇಚ್ಛೆ ಹೇಳಿದ್ದು. ಏವಂ ಸತಿ, ಇದರಿಂದ ಒಟ್ಟು ಏನಾಯಿತು ಅಂದರೆ, ಈ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಒಂದು ತಪ್ಪೇ ತಪ್ಪುತ್ತೆ, ಅದನ್ನ ನೆನಪಿಡ್ಬೇಕು. ಯಾವ ರೀತಿ ಮಾಡಿದರೂ ಕೂಡ ಒಂದು ಇನ್ಕ್ಲೂಡ್ ಮಾಡೋಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡಬೇಕು? ಒಂದು ತಪ್ಪು ಹೋದಾದ್ರೆ ಯಾವ ತಪ್ಪು ಹೋದಾಗ ಅಪ್ರಧಾನ ತಪ್ಪು, ಪ್ರಧಾನ ತಪ್ಪು ಬರ್ತೀವಿ. ಅರ್ಥ ಆಯ್ತಾ? ಈಗ ಬಸ್ನಲ್ಲಿ ಒಂದೇ ಜಾಗ ಇದೆ ಅಂತ ಹೇಳಿಬಿಟ್ಟು ಪರಿವಾರದನ್ನು ಕಳಿಸ್ತಕ್ಕಾಗುತ್ತೆ? ಯಾರನ್ನು ಕಳಿಸ್ತಕ್ಕಾಗತ್ತಾಗ? ಸೀಟ್ ಒಂದೇ ಇದ್ದಾಗ ಯಾರನ್ನ ಅಕಾಮಡೇಟ್ ಮಾಡಬೇಕಾಗ? ಮೋಸ್ಟ್ ಇಂಪಾರ್ಟೆಂಟ್ ಅಕಾಮಡೇಟ್ ಮಾಡಬೇಕು. ಅದು ಸ್ವತಂತ್ರ ಮೊದಲು ಅಕಾಮಡೇಟ್ ಮಾಡಿಬಿಟ್ರೆ ಉಳಿದೆಲ್ಲ ಬಂದು ಹೋಗ್ಬಿಡುತ್ತೆ. ಏನು ಯಾವುದು ವಿತ್ ಸ್ವತಂತ್ರ ಸೆಂಟರ್, ಅಸ್ವತಂತ್ರ ಬದುಕಿರೋದು ಗೊತ್ತಾನೆ? ಸ್ವತಂತ್ರ ಸೆಂಟರ್ ಮಾಡ್ಕೊಂಡು ಬದುಕಿರೋದ್ರಿಂದ ಅದಿರಬೇಕು. ಚೇತನೋ ಅಚೇತನಶ್ಚ ಚೇತನೋಪಿ ದ್ವಿಧಃ ಸ್ವತಂತ್ರ ಅಸ್ವತಂತ್ರಶ್ಚೇ ಇತಿ ಕರ್ತವ್ಯಂ. ಏವಂ ಸತಿ ನ ಪ್ರಾಧಾನ್ಯನ ಪ್ರತಿಪತ್ತಿ ಸ್ಯಾತ್. ಈ ಮಾಡೋದ್ರಿಂದ ಪ್ರತಿಪತ್ತಿ ಅಂದರೆ ಜ್ಞಾನ, ತಿಳುವಳಿಕೆ. ಪರಮಾತ್ಮನನ್ನ ಪ್ರಧಾನ ಅಂತೇಳಿ ತಿಳುವಳಿಕೆ ಮಾಡಿಕೊಂಡಾಗ ಆಗ್ತಿರಲಿಲ್ಲ. ಅದಕ್ಕಾಗಿ ಏವಂ ಸತಿ ಏ ಭಗವದ್ ವ್ಯತಿರಿಕ್ತಸ್ಯ ಸರ್ವಸ್ಯಾಪಿ ಅಸ್ವಾತಂತ್ರ್ಯ ಪ್ರತೀತಿ ಹಿ ನ ಸ್ಯಾತ್. ಎರಡು ಪ್ರಾಬ್ಲಮ್ ಇದೆ ಇಲ್ಲಿ. ಒಂದು ಪ್ರಾಬ್ಲಮ್ ಏನು, ದೇವರು ಸ್ವತಂತ್ರ ಅನ್ನೋ ಅರ್ಥವೇ ಬಿಟ್ಟೋಗ್ತಿತ್ತು. ಅದು ಉಳಿದವರು ಅಸ್ವತಂತ್ರ ಅಂತ ಮೇನ್ ಕೂಡ ಅದನ್ನು ಅಪ್ಲೈ ಮಾಡಬೇಕು. ಉಳಿದವರಲ್ಲಿ ಮೊದಲು ಕಾಣಬೇಕಾದೇನೀಗ ಅಸ್ವತಂತ್ರ. ಅದನ್ನ ಹೇಳಿದ ಅದಕ್ಕೆ ಹನುಮಂತೇವನೇ ಹೇಳಿದ್ರು, ಸಾವಿರ ಹೇಳಲಿಲ್ಲ, ದಾಸೋಹಂ ಕೋಸೇಂದ್ರಸ್ ಯಾವ್ದು ಮಿಸ್ ಆಗಬಾರ್ದು? ಆ ದೇವರ ದಾಸ ಅಂತ ಮಿಸ್ ಆಗಬಾರ್ದು. ಇನ್ನು ಆಂಜನೇಯ ಅವೆಲ್ಲ ಮಿಸ್ ಆದರೂ ಪರವಾಗಿಲ್ಲ, ಇವು ದಾಸ ಅನ್ನೋದು ಮಿಸ್ ಆಗಬಾರ್ದು. ಅರ್ಥ ಆಯ್ತಾ? ಈಗ ಬೇರೆ ದೇಶಕ್ಕೆ ಹೋದಾಗ ನೀವು ಯಾವ ದೇಶದವ್ರದ್ದು ಯಾವ ಊರೊಂದು ಕೇಳ ಯಾವ ಸ್ಟೇಟ್ ಅಂತ ಕೇಳ್ತಾರೆ ಫಸ್ಟ್. ಅರ್ಥ ಆಯ್ತಾ? ಅದರಲ್ಲಿ ಆಮೇಲೆ ಯಾವ ಊರು, ಯಾಕೆ ಮೊದಲು ಬೇಕಾಗುತ್ತೆ ಏನು ಇಂಡಿಯಾ ಅನ್ನೋದಲ್ಲೂ ಗೊತ್ತಾಗಬೇಕು ಫಸ್ಟ್. ಅದೇ ರೀತಿನೇ ಇವತ್ತು ನಾವು ಸ್ವತಂತ್ರವನ್ನು ದೇವರನ್ನ ಸ್ವತಂತ್ರ ಅಂತ ಹೇಳೋದು ಎಷ್ಟು ಮುಖ್ಯ ಅನ್ನೋ, ಉಳಿದಿದ್ದನ್ನು ಅಸ್ವತಂತ್ರ ಅಂತ ಹೇಳಿದ್ರೆ ಅಷ್ಟೇ ಮುಖ್ಯವಾಗಿದೆ. ಯಾವಾಗಲೂ ಏನಂತ ಹೇಳಿದ್ರೆ ಐಡೆಂಟಿಫೈ ಮಾಡ್ಕೋಬೇಕು ನಾವು ಅದನ್ನು, ಅಸ್ವತಂತ್ರ ಐಡೆಂಟಿಫೈ ಮಾಡ್ಕೋಬೇಕು. ಅದೇ ನಿಜವಾದ ಸಾಧನೆ. ಏವಂ ಸತಿ ಅನುಸಂಧಾನ ಇಲ್ಲದೇ ಸಂಸಾರಕ್ಕೆ ಕಾರಣ. ಟೀಕಾರರು ಬರೆದಿದ್ದಾರೆ, ನಮ್ಮ ಸಂಸಾರದ ಮೂಲಭೂತವಾದಂತಹ ಕಾರಣ ಎಲ್ಲಿದೆ ಅಂದ್ರೆ ನಮ್ಮನ್ನು ಅಸ್ವತಂತ್ರ ಅಂತ ತಿಳ್ಕೊಳ್ಳದೆ ಹೋಗಿರೋದೇ ಕಾರಣ. ನಾಹಂಕರ್ತ ಹರಿಕರ್ತ ಅದೇ ಅನುಸಂಧಾನ ಇರೋದಾಗ್ಲೇ. ನಾಹಂಕರ್ತ ಹರಿಕರ್ತ ಅಂದ್ರೆ ಒಂದೇ, ನಾಹಂ ಸ್ವತಂತ್ರ ಹರಿರೇವ ಸ್ವತಂತ್ರ ಅಂತ ಅನುಸಂಧಾನ ಮಾಡೋದಕ್ಕೆ ಸಾಧನೆ ಅಂತ ಕರೀತಾರೆ. ಸಾಧನೆಗೆ ಉಪಯೋಗ ಆಗ ಹೇಳಬೇಕು ಅಂತ ಬೇರೆ ರೀತಿ ಹೇಳಬಾರ್ದು. ಭಗವದ್ ವ್ಯತಿರಿಕ್ತ ಸರ್ವಸ್ಯಾಪಿ ಅಸ್ವಾತಂತ್ರ ಪ್ರತೀತಿರ್ಣ ಸ್ಯಾತ್ ಅಸ್ವಿನ್ ಪಕ್ಷೆ ಯಾವ್ದೋ ಊರಿಗೆ ಹೋಗ್ತಾರೆ ವಾಪಸ್ ಬರಬೇಕು. ಕೀನ್ ಎಲ್ಲೋ ಟ್ರಂಕ್ ಎಲ್ಲ ಕೆಲ ಇಟ್ಬಿಟ್ಟಿದ್ದಾರೆ ನಡೆಯುತ್ತೆ. ಆ ತೆಗೆಯುವತ್ತು ಎಷ್ಟಿದೆ ಆ ಕೀನ್ ಒಬ್ಬರ ಕೈ ಕೊಟ್ಟಿದ್ದಾರೆ. ಗತಿ ಏನಾಗಬೇಕು ಈಗ? ಫಸ್ಟ್ ಬೇಕಾದ್ದೇನು ಎಂಟರ್ ಆಗ್ಬೇಕಾದ್ರೀಗ ಫಸ್ಟ್ ಕೀ ಬೇಕು ತಾನೆ. ಅದು ಅದೊಂದು ಬಿಟ್ಟರೆ ಏನಿದ್ರು ಕೂಡ ಉಪಯೋಗ ಇಲ್ಲ. ಅದು ಒಳಗೊಳಕ್ಕೆ ಸಾಧ್ಯ ಇಲ್ಲ ಬೇರೆ ಹೋದ್ರೆ. ಅದು ಸ್ವತಂತ್ರ ತತ್ವ ಅಂಬೋದು ಕೀ ಅದು ನಮ್ಮ ಸಂಸಾರನ ಬಿಡುಗಡೆಯಲ್ಲಕ್ಕೆ ಏನಿದೆ ಅದು ಅದಕ್ಕೆ ಅಲ್ಲಿ ಬುದ್ಧಕೋಲಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ಹೇಳಬೇಕು. ಅಸ್ಮಿನ್ ಪಕ್ಷೇ ಸ್ವತಂತ್ರಸ್ಯ ಭಾವತ್ವಂನ ವಿಧಿತಂ ಸ್ಯಾದಿತಿ ಸಮವೇವೇತಿ ಚೆನ್ನ. ಅದು ಬಿಡಿ, ಸ್ವತಂತ್ರ ಅಂತ ಗೊತ್ತಾಗಲಿಲ್ಲ ಅಂತ ಅಲ್ಲಿ ಹೇಳ್ತೀರಿ, ಇಲ್ಲಿ ಭಾವ ಅಂತಾನೆ ಗೊತ್ತಾಗಲಿಲ್ಲ ಅಂತ ಕೇಳಿದರೆ ದಡ್ಡ. ಸ್ವತಂತ್ರ ಅಂತ ಗೊತ್ತಾಗಿದ್ರು ಭಾವ ಅಂತ ಗೊತ್ತಾಗೋದಿಲ್ಲ ನಿನಗೆ. ಭಾವ ಅಂತ ಗೊತ್ತಾದ್ರೆ ಸ್ವತಂತ್ರ ಅಂತ ಗೊತ್ತಾಗೋ ನಿಯಮ ಇಲ್ಲ. ಅರ್ಥ ಸ್ವತಂತ್ರ ಅಂತ ಗೊತ್ತ ಏನಾಗುತ್ತೆ ಅಲ್ಲಿಗೆ? ಭಾವದ ಗೊತ್ತಾಗಿಬಿಡುತ್ತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಪ್ರಿನ್ಸಿಪಾಲ್ ಅವ್ನು ಮನುಷ್ಯ ಅಂತ ಹೇಳ್ಬೇಕು. ಈ ಮಧ್ಯೆ ಮನುಷ್ಯನ ವಿಭಾಗ ಮಾಡಿ, ಅದರಲ್ಲಿ ಎಲ್ಲೋ ವಿಭಾಗ ಮಾಡಿ, ಗಂಡಸರ ಹೆಂಗಸರು ಮಾಡಿ, ಅಲ್ಲಿ ತಂದು ಇಲ್ಲಿ ಬರಬೇಕು. ಈ ಮಧ್ಯೆ ಅವ್ನು ಹೇಳಿದ ಗುರುದಾರೆ ಸೇರ್ಕೊಂಡ್ಬಿಡುತ್ತೆ ಮತ್ತೆ ಅದು. ಅದನ್ನ ಅರ್ಥ ಯೋಚನೆ ಮಾಡಬೇಕು. ಅಸ್ಮಿನ್ ಪಕ್ಷೆ ಸ್ವತಂತ್ರಸ್ಯ ಭಾವತ್ವಂನ ವಿಧಿತಂ ಸ್ಯಾದಿತಿ ಸಮವೇವೇತಿ ಚೆನ್ನ ಪುರುಷಾರ್ಥ ಉಪಯೋಗ ಅನುಪಯೋಗಾಭ್ಯಾಮ್ ವಿಶೇಷ. ಏನ್ ವ್ಯತ್ಯಾಸ ಇದೆ? ಪುರುಷಾರ್ಥಕ್ಕೆ ಉಪಯೋಗ ಆಗಿ ತಿಳ್ಕೊಳ್ಳೋದು ಬೇರೆ, ಉಪಯೋಗ ಆಗದೆ ಇರೋ ತಿಳ್ಕೊಳ್ಳೋದು ಬೇರೆ. ಹುಡುಗರೆಲ್ಲ ಏನ್ ಮಾಡಿದ್ರು ತತ್ವ ವಿಭಾಗ ಮಾಡಬೇಕಾದ್ರೆ ಇಡೀ ಜಗತ್ತಿನ ದಾರ್ಶನಿಕ ಪ್ರಪಂಚದಲ್ಲೇನೇನ್ ಮಾಡಿಬಿಟ್ರವರು? ದೇವರನ್ನ ಪೂರ್ತಿ ಬಿಟ್ಟವರೇ ಇದ್ದಾರೆ, ಆ ದೇವರು ಎಲ್ಲೋ ಸೇರಿಸಿದವರು ಇದ್ದಾರೆ. ಆದ್ರೆ ಪುರುಷಾರ್ಥಕ್ಕೆ ಉಪಯೋಗ ಆಗಬೇಕು, ಉಪಯೋಗ ಆಗದೇ ಇರಬೇಕು. ಉಪಯೋಗ ಆಗ ಹೇಳಿದರೆ ಅದು ಸಾರ್ಥಕ ಹೇಳಿದ್ದು, ಉಪಯೋಗ ಆಗದೇ ಇರೋ ಮಾಡಿ ಏನರ್ಥ? ಅದು ಪ್ರಯೋಜನ ಇಲ್ಲ. ಈ ಪ್ಯಾಕಿಂಗ್ ಎಂಬುದು ಆರ್ಟ್ ತಾನೆ, ಎಲ್ಲರೂ ಪ್ಯಾಕ್ ಮಾಡಕ್ ಆಗೋದಿಲ್ಲ. ಪ್ಯಾಕಿಂಗ್ ಎಂಬುದು ಆರ್ಟ್, ಅದು ಅಷ್ಟೇ, ಅದು ಕೋರ್ಸ್. ಅದು ಮಾಡಿಕೊಂಡ್ರೆ ಟಕಟಕ ಪಾಟ್ ಮಾಡಿ ಹಾಕ್ಬಿಡ್ತಾನೆ. ಅದು ಬಿಟ್ಟು ಸುಮ್ಸೆ ಯಾರು ಮಾಡಿ ಏನು ಮಾಡಿಬಿಡೋದು? ಏರ್ಪೇಟೆಗೆ ಹೋಗೋದು, ಹೋಟೆಲಲ್ಲಿ ಹಾಕ್ಬಿಡೋದು, ಗೊತ್ತಾಯ್ತಿಲ್ಲ ಯಾವುದೋ ಜೋಬಲ್ಲಿ ಇಟ್ಕೊಳ್ಳೋದು, ಈಗೆಲ್ಲ ಮಾಡಿ ಟಿಕೆಟ್ ಬರ್ತೇ ಹೋಗಿಬಿಡೋದು, ಈಗೆಲ್ಲ ಮಾಡಿ ಏನರ್ಥ? ಅದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಇರಬೇಕಾದ್ರೆ ವಿಭಾಗ ಏನಾಗಬೇಕು? ಯಾವಾಗಲೂ ಒಂದು ಪರ್ಪಸ್ನ ಸರ್ವ್ ಮಾಡಬೇಕು. ಪರ್ಪಸ್ ಸರ್ವ್ ಮಾಡದೆ ಹೋದ್ರೆ ವಿಭಾಗಕ್ಕೆ ಅರ್ಥ ಇಲ್ಲ. ಮೇನ್ ಪರ್ಪಸ್ ಏನೀಗ? ಪುರುಷಾರ್ಥ ಸಂಪಾದನೆ ಮಾಡೋದು. ಪುರುಷಾರ್ಥ ಸಂಪಾದನೆ ಮಾಡಬೇಕಾದ್ರೆ ಸ್ವತಂತ್ರ ತತ್ವ ಅನುಗ್ರಹ ನನಗೆ ಬೇಕು. ಆದ್ರೆ ಅದನ್ನು ಫಸ್ಟ್ ಏನ್ ಮಾಡಬೇಕು? ಈಗ ಅದನ್ನು ಹೇಳಬೇಕು. ಯಾವಾಗ ಅಸ್ಮಿನ್ ಪಕ್ಷೆ ಸ್ವತಂತ್ರಸ್ಯ ಭಾವತ್ವಂನ ವಿಧಿತಂ ಸ್ಯಾದಿತಿ ಭವಮೇವೇತಿ ಚೆನ್ನ ಪುರುಷಾರ್ಥೋಪಯೋಗ ಅನುಪಯೋಗಾಭ್ಯಾಮ್ ವಿಶೇಷಾತ್. ಅದಕ್ಕೆ ಶಾಸ್ತ್ರ ಉದ್ಮೆ ಏನು ಗೊತ್ತಾಗ, ಶಾಸ್ತ್ರ ಬೋರ್ಡ್ ಹಾಕೊಂಡಿರಬಾರ್ದು. ಮಾತು ನೋಡಿದಾಗ ಏನು ಗೊತ್ತಾ, ಓಹೋ ಒಳ್ಳೆ ಶಾಸ್ತ್ರ ಸಂಸ್ಕಾರ ಇದೆ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಹಳ್ಳಿಯವರು ಹೇಳ್ತಾರೆ, ಏನು ಸ್ವಾಮಿ ಓದ್ದವ್ರು ಕಂಡ ಕಾಣ್ತಿರಲ್ಲ ಅಂತ ಹೇಳ್ತಾರೆ. ಹೌದಾ? ಮೋಸ ಮಾಡಿಬಿಟ್ಟಾಗ ಏನಂತಾರೋ, ಓದ್ದವ್ರು ಕಂಡ ಕಾಣ್ತಿರಲ್ಲ ಅಂತ ಅಂದ್ರೆ ಓದ್ದಾಗ ಕಾಣೋದಿಲ್ಲ ಅಂತ ಅರ್ಥ. ಇವತ್ತು ಓದ್ದವ್ರು ಕಂಡ ಕಾಣ್ತಿರಲ್ಲ, ಏನ್ ಮಾಡ್ತಾರ ಅಂತ ಕೇಳಿದ್ದಾರೆ. ಅದು ಓದನ್ನು ಯಾವ್ದ್ರಲ್ಲಿ ತೋರಿಸ್ಬೇಕು? ಇವನು ತನ್ನ ನಡತೆಯಲ್ಲಿ ತೋರಿಸ್ಬೇಕು. ಅದು ಶಾಸ್ತ್ರ ಸಂಸ್ಕಾರ ಯಾವ್ದ್ರಲ್ಲಿ ತೋರಿಸ್ಬೇಕು? ಆ ಒಂದು ವ್ಯವಸ್ಥಿತವಾಗಿ ಮಾತುಗಾರಿಕೆ ಎಲ್ಲದರಲ್ಲೂ ಏನ್ ಕಾಣಕ್ಕೆ, ಓ ಶಾಸ್ತ್ರ ಸಂಸ್ಕಾರ ಇದೆ ಅಂತ ಗೊತ್ತಾಗಬೇಕು. ಅದು ಮುಖ್ಯ. ಉಳಿದವ್ರು ಮಾತಾಡಿದಾಗ ಏನಾಗುತ್ತೆ, ಟೆಕ್ನಿಕಲಿ ಮಾತಾಡಬೇಕಾದ್ರೆ ಅವ್ನು ಟ್ರೈನ್ಡ್ ಆಗಿರ್ತಾನೆ. ನಾನ್ ಟೆಕ್ನಿಕಲ್ ಪರ್ಸನ್ ಏನ್ ಮಾಡ್ತಾ, ಯಾವ್ದು ರೀತಿ ಮಾತಾಡ್ತಿರ್ತಾನೆ. ಇವತ್ತು ಶಾಸ್ತ್ರ ಓದಿದ್ದಕ್ಕೆ ಇದೆಲ್ಲ ಗುರುತಿರ್ಬೇಕು. ಪುರುಷಾರ್ಥೋಪ ಪುರುಷಾರ್ಥ ಇದೆಲ್ಲ ನೆನಪಿಡ್ಬೇಕು. ವಾಕ್ಯ ಎಲ್ಲ ಎಲ್ಲ ಬರ್ತರು ಕೂಡ ಸ್ವತಂತ್ರ ತತ್ವ ಯಾತಕ್ಕೆ ಹೇಳಿದ್ದೇವೆ ಅಂದ್ರೆ ಪುರುಷಾರ್ಥ ಉಪಯೋಗ ಅನುಪಯೋಗಾಭ್ಯಾಮ್ ವಿಶೇಷ. ಇದು ಫೈನಲ್ ಆರ್ಗ್ಯುಮೆಂಟ್. ಅಭಾವಾದೀನಾಂ ನಿತ್ಯತ್ವಾದಿ ಅನುಕ್ತಿತ್ಯ ಸಮಯವ. ಇದೇ ರೀತಿ ಇನ್ನೂ ಕೆಲವು ಪ್ರಾಬ್ಲಮ್ ಬರುತ್ತೆ ಮುಂದೆ ನಿಮಗೆ, ಕೆಲವು ವಿಷಯ ಎಲ್ಲೋ ಬಿಟ್ಟೋದಾಗ ಕಾಣುತ್ತೆ. ಇದೇ ರೀತಿ ತಿಳ್ಕೊಂಬಿಡಿ ಅಂತ ಹೇಳ್ಬಿಡ್ತಾರೆ. ಅಭಾವ ಕೂಡ ತತ್ವ ಅಂತಾಯ್ತು. ಅಚೇತನೋ ಅಚೇತನೋ ಅಂತ ಕೇಳಬೇಕಾದ್ರೆ ಅಚೇತನ ಅಂತ ಮಾಡಿ ಅಭಾವ ಸೇರಿಸಬಹುದಾಗಿತ್ತು, ಗೊತ್ತಾಯ್ತಲ್ಲ, ಅಲ್ಲೂ ಮಿಸ್ ಆಗುತ್ತೆ. ಆದ್ರೆ ಮುಖ್ಯವಾಗಿ ಯಾವ್ದಾದ್ರು ಸೇರಿಸಬೇಕಾದ್ರೆ ಅಸ್ವತಂತ್ರ ಫಸ್ಟ್ ಸೇರಿಸಬೇಕು. ಅದು ಸೇರಿಸಿದ್ದಾರೆ. ತಸ್ಮಾತ್ ಯಥಾನ್ಯಾಸಮೇವ ಅಸ್ತು. ಆದ್ರಿಂದ ಯಥಾನ್ಯಾಸಂ ಅಂದ್ರೆ ಏನು? ಆಚಾರ್ಯ ಯಾವ ರೀತಿ ಬರೆದಿದ್ದಾರಲ್ಲ ಆ ರೀತಿ ಇರೋದೇ ಸರಿಯಾದಂತೆ ಹೊರತು ಬದಲಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದಿಷ್ಟು ಆಚಾರ ಮನಸ್ಸಲ್ಲಿ ಇದೆ ಅಂತೇಳಿ ನಿಮಗೆ ಗೊತ್ತಾಗಿದ್ದೆ. ಯಾವಾಗ ಶಿಖರ ಬರೆದಾಗ ಗುರುಭಾವಂ ವ್ಯಂಜಯಂತಿ ಭಾಷಿಸಿ ಜಯತೀರ್ಥವ. ಗುರುಗಳ ಅಭಿಪ್ರಾಯವನ್ನು ನೀವು ತಿಳಿಸಿದ್ರಿಂದ ಅವರು ಟೀಕಾಕಾರರಾಗ್ತಾರೆ. ಅದ್ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳಬೇಕು. ಅದು ಬಹಳ ಮುಖ್ಯವಾದದ್ದು. ಅಥ ಅಸ್ವತಂತ್ರಂ ಚೇತನತ್ವಾದಿನೈವ ವಿಭಜ್ಯತಾಂ. ಕಿಂ ಚೇತನತ್ವಾದಿನ ವಿಭಜ್ಯ ಭಾವಾಭಾವತೆಯ ವಿಭಾಗ ಕರ್ತವ್ಯ ಉತ ಎಂನ ಕರ್ತವ್ಯ ಏವನಾಧ್ಯ ವಿಶೇಷಾಭಾವ. ಅಥ ಅಸ್ವತಂತ್ರಂ ಚೇತನತ್ವಾದಿನೇ ವಿಭಜ್ಯತಾಂ. ಮತ್ತೆ ಗಲಾಟೆ ಶುರು ಮಾಡಿದ್ರೆ ಆಯ್ತು ಬಿಡಿ. ಸ್ವತಂತ್ರ ಏನು ಹೇಳಿಕೊಂಡ್ರೆ ಒಪ್ಕೊಂಡ್ಬಿಡೋಣ. ಅಸ್ವತಂತ್ರ ಮಾಡಬೇಕಾದ್ರೂ ಕೂಡ ಮತ್ತೇನಂತ ಮಾಡ್ಬೋದಾಗಿತ್ತು ನೀವೀಗ? ಚೇತನ ಅಚೇತನ ಅಂತ ಮಾಡಿ ಅಚೇತನದಲ್ಲಿ ವಿಭಾಗ ಮಾಡಿ ಅಲ್ಲಿ ಅಭಾವ ತರಬಹುದಾಗಿತ್ತು. ಮೊದಲಿಗೆ ಅಭಾವ ಅಂತ ಹೈಲೈಟ್ ಮಾಡಿ ಅಂತ ಕೇಳ್ತಾನೆ ಮತ್ತೆ. ಕಿಂ ಚೇತನತ್ವಾದಿನ ವಿಭಜ್ಯ ಭಾವಾಭಾವತೆಯ ವಿಭಾಗ ಕರ್ತವ್ಯ ಉತ್ತಾಯಂನ ಕರ್ತವ್ಯ ಏವನಾದ್ಯ. ಆ ಪ್ರಶ್ನೆ ಕೇಳ್ತೀವಿ ಅಲ್ಲವೇ, ನಾವು ಮಾಡಿದ ತಪ್ಪು ಅಂತ ಹೇಳ್ತೀಯೋ, ಹಾಗೆ ಮಾಡಬೇಕಾಗಿತ್ತು ಅಂತ ಅಷ್ಟೇ ಹೇಳ್ತೀಯೋ, ಇದೊಂದು ಮಾರ್ಗ ಅದೊಂದು ಮಾರ್ಗ ಅಂತ ಹೇಳ್ತೀಯೋ, ನಮ್ಗೆ ಸರಿಯಲ್ಲ ಅಂತ ಹೇಳ್ತೀಯೋ, ಅದಕ್ಕೆ ಹೇಳ್ತಾರೆ, ನೀವು ಮೊದಲು ಹೇಳೋ ಸಾಧ್ಯ ನಾಧ್ಯ ವಿಶೇಷಾಭಾವ ಚೇತನತ್ವಾದಿನ ವಿಭಜಿ ಕರ್ತವ್ಯ ಉತಾಯಮ್ನ ಕರ್ತವ್ಯವ ನಾಧ್ಯ ಕರ್ತವ್ಯ ಅಂತ ಹೇಳೋದಾದ್ರೆ ಸರಿ, ಅದು ಒಂದು ಕರ್ತವ್ಯ, ಇದೊಂದು ಕರ್ತವ್ಯ, ಸರಿ ಹೋಯ್ತು. ಅಭಾವಸ್ಯ ಅಚೇತನತ್ವ ಏವಂ ಸತ್ಯ ನೋಕ್ತಂ ಸ್ಯಾದಿತಿ ಚೇ, ಅಭಾವ ಅನ್ನೋದು ಅಚೇತನ ಅನ್ನೋದು ಈ ರೀತಿ ಮಾಡಿದ್ರೆ ಗೊತ್ತಾಗೋದಿಲ್ಲ ಅಂತ ಕೇಳಿದರೆ ಸರಿ, ತಥಾ ಚೇತನಸ್ಯ ಭಾವತ್ವಿ ನೋಕ್ತಂ ಸ್ಯಾದಿತಿ ಸಮಂ. ಹಾಗಿದ್ರೆ ಚೇತನ ಭಾವ ಅಂತ ಹೇಳಿದಾಗ ಆಗುತ್ತೋ ಇಲ್ವೋ? ಅದು ದೊಡ್ಡ ಸಮಸ್ಯೆ ಬಂದೇ ಬರ್ತಿತ್ತು. ಒಂದು ಸಮಸ್ಯೆ ಯಾವಾಗಲೂ ಇದ್ದ ಕಾಲಕ್ಕೆ ನಾವೇನು ಮಾಡಬೇಕಾಗ ಇಂಪಾರ್ಟೆನ್ಸ್ ಇಟ್ಕೊಂಡು ಮಾತಾಡಬೇಕು. ಅದೇ ರೀತಿ ಮುಂದೆ ಎಲ್ಲ ಯಾವ ವಿಭಾಗ ಮಾಡಬೇಕಾದ್ರೂ ಕೂಡ ಆಚಾರ್ಯ ಏನು ಮಾಡಿದ್ದಾರಲ್ಲ ಅದು ಅದೇ ಕ್ರಮ. ಫಸ್ಟ್ ಸ್ಟೆಪ್ ಎಲ್ಲಿವೆಂತೂ ಸ್ವತಂತ್ರ ಅಸ್ವತಂತ್ರ, ಸೆಕೆಂಡ್ ಸ್ಟೆಪ್ ಭಾವ ಅಭಾವ, ಭಾವದಲ್ಲಿ ಚೇತನ ಅಚೇತನ, ಇವರೇನು ಮಾಡ್ತಿದ್ದಾರೆ ಆ ಸ್ಟೆಪ್ಪಲ್ಲಿ ಹೋದ ಏನು ಬರುತ್ತದೋ ಕರೆಕ್ಟ್ ಪ್ರಾಧಾನ್ಯ ಮನಸ್ಸಲ್ಲಿ ಇಟ್ಕೊಂಡೇ ಮಾತಾಡ್ತೇವೆ. ಅದು ಬಿಟ್ಬಿಟ್ರೆ ಏನಾಗ್ತಿತ್ತು ಅಂತ ಕೇಳಿದರೆ, ನಾವು ವಿಭಾಗನ ಆಗೋಗ್ತಾ ಇತ್ತು, ಅದು ಪರಿಣಾಮ ಆಗ್ತಿರಲಿಲ್ಲ, ಎಫೆಕ್ಟ್ ಕ್ರಿಯೇಟ್ ಆಗ್ತಿರಲಿಲ್ಲ. ಮತ್ತು ಎಫೆಕ್ಟ್ ಕ್ರಿಯೇಟ್ ಆಗಬೇಕಾದ್ರೆ ಎಫೆಕ್ಟ್ ಪುರುಷಾರ್ಥ ಸಂಪಾದನೆ ಮಾಡೋದೇ ಎಫೆಕ್ಟ್. ಅದಕ್ಕೆ ಈ ರೀತಿ ಹೇಳಬೇಕು, ಲೋಕ್ತಂ ಸ್ಯಾದಿತಿ ಸಮಂ. ತರ್ಹಿ ಕೇನ ವಿಶೇಷಣ ವಿಶೇಷೇಣ ಅಸ್ಯ ಪ್ರಾಧಾನ್ಯಮಿತಿ ಚೇತ್ ವಾದಿ ಪ್ರತಿಪತ್ತಿ ಭಾವಾಭಾವ್ಯಾಂ ವಿಶೇಷಾತ್. ಸರಿ ನೋಡ್ರಿ, ಅಚೇತನ ಚೇತನ ಭಾವಾಭಾವ ಅಂತ ಮಾಡಿದಾಗ ಒಂದೇನೋ ವಿಶೇಷ ಗೊತ್ತಾಗುತ್ತೆ ಅಂತ ಹೇಳ್ತೀರಿ. ಏನು ವಿಶೇಷ ಗೊತ್ತಾಗುತ್ತೆ ನಿಮಗೆ ಅಂದರೆ, ವಾದಿ ವಿಪ್ರತಿಪತ್ತಿ ಭಾವಾಭಾವಾಭ್ಯಾಂ ವಿಶೇಷ ಅತ ಏವನ ದ್ವಿತೀಯೋಪಿ ಇತಿ ಇಂಪಾರ್ಟೆಂಟ್. ಕೆಲವರು ಇದ್ದಾರೆ ಚೇತನ ಅಚೇತನ ಅಂತ ಒಪ್ಪಿದವರು ಇದ್ದಾರೆ, ಕೆಲವರು ಭಾವಾಭಾವದಲ್ಲಿ ಅಭಾವದ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಂಡು ಇರ್ತಾರೆ, ಅಭಾವ ಅಂತ ಇಲ್ಲೇ ಇಲ್ಲ ಅಂತ ಹೇಳೋದು ಕೆಲವರು ಇರ್ತಾರೆ. ಆದರೆ ಈ ರೀತಿ ಹೇಳಿದಾಗ ಏನಾಯ್ತು, ಈಗ ಅಭಾವ ತತ್ವ ಅಂತ ಗಮನಕ್ಕೆ ತಂದ ಹಾಗೆ. ಯಾವಾಗಲೂ ಕೂಡ ವಿವಾದ ಇದ್ದ ಕಾಲಕ್ಕೆ ಅದನ್ನು ಹೇಳಿದಾಗ ಏನಾಗುತ್ತೆ, ಭೀಷ್ಮರು ಏನು ಮಾಡಿದಾರಾಗ ಯಾರಿಗೆ ಅಗ್ರಪೂಜೆ ಅಂತ ಕೇಳಿದರೆ ಅಲ್ಲಿ ಮೂರು ರೂಪ ಇತ್ತು ಭಗವಂತನು, ಪರಶುರಾಮದೇವರಿದ್ದರು, ವೇದವ್ಯಾಸ ದೇವರಿದ್ದರು, ಕೃಷ್ಣನೂ ಇದ್ದ. ಎಲ್ಲ ಬಿಟ್ಟು ಕೃಷ್ಣನ ಯಾಕೆ ಹೇಳಬೇಕಾಗಿತ್ತು ಅವರು? ನಮ್ಮದೇನು ಏನಂತಾರಾಗ, ಪರಶುರಾಮದೇವರು ಹೇಳಿದರೆ ವಿವಾದನೇ ಬರ್ತಿದ್ದಿಲ್ಲ. ಯಾತಕ್ಕೆ? ಯಾವ ಕ್ಷತ್ರಿಯರು ಬಾಯಿ ತೆಗಿತಿದ್ದಿಲ್ಲ, ಯಾಕೆ ಕ್ಷತ್ರಿಯರೆಲ್ಲ ಅವರಿಂದ ಹೊಡೆಸ್ಕೊಂಡವರು, ಯಾರೂ ಮಾತಾಡ್ತಿದ್ದಿಲ್ಲ. ಪ್ಲಸ್ ಬ್ರಾಹ್ಮಣರು ಬೇರೆ, ವೇದವ್ಯಾಸ ದೇವರಾಗಿದ್ದರೆ ಗುರುಗಳವರು, ಇದು ಗುರು ರೂಪ, ಅದು ಶಾಸಕ ರೂಪ. ಯಾರು ಗಲಾಟೆ ಮಾಡಿದ್ರು? ಕೃಷ್ಣನ್ ಯಾಕೆ ಮಾಡಿ ಸುಮ್ಮನೆ ಗಲಾಟೆ ಮಾಡೋಕ್ಕೆ ಅಂದರೆ, ಗಲಾಟೆ ಮಾಡೋಕ್ಕೆ ಮಾಡಿದರು ಅಂತ ಹೇಳ್ತಾರೆ. ವಾದೇ ವಾದೇ ಜಾಯತೆ ತತ್ವಬೋಧ. ಯಾವಾಗಲೂ ಕೂಡ ವಿವಾದ ಬಂದಾಗ ವಿಷಯ ಏನಾಗುತ್ತೆ, ಅಲ್ಲಿಗೆ ತೀರ್ಮಾನ ಆಗುತ್ತೆ. ಅರ್ಥ ಆಯ್ತಾ? ಈಗ ತೀರ್ಮಾನವಾಗಬೇಕು ಅಂತ ಮಾಡಿದ್ದೆ ಹೊರತು ಕೆಲವು ವಿಷಯದಲ್ಲಿ ಗಲಾಟೆ ಮಾಡಬಾರ್ದು. ನಾವು ಕೆಲವು ವಿಷಯದಲ್ಲಿ ಗಲಾಟೆ ಮಾಡಬೇಕು, ಲೋಕದ ವಿಚಾರದಲ್ಲಿ ಏನು ಮಾಡಬೇಕು ಯಾವಾಗಲೂ ಎಷ್ಟು ಗಲಾಟೆ ಮಾಡಬಾರ್ದು. ಯಾಕೆ ನಿತ್ಯ ಅಲ್ಲ ಇದು, ಅನಿತ್ಯ, ಹೇಗಾದರೂ ಸಾಲ್ವ್ ಆಗಿಬಿಡುತ್ತೆ. ಆದರೆ ಇದು ಮುಖ್ಯ. ಯಾವ್ದು ಮುಖ್ಯ? ಪುರುಷಾರ್ಥಕ್ಕೆ ಉಪಯೋಗ ಮಾಡೋದು ಭಾರಿ ದಿಕ್ಕ. ಶಾಸ್ತ್ರ ವಿಚಾರದಲ್ಲಿ ಯಾವಾಗಲೂ ಕೂಡ ವಿವಾದ ಮಾಡಿ ಮಾಡಿ ಗಟ್ಟಿ ತಿಳ್ಕೋಬೇಕು. ಲೌಕಿಕ ವಿಚಾರದಲ್ಲಿ ಆದಷ್ಟು ಕೂಡ ಅದನ್ನು ಕಡಿಮೆ ಮಾಡಬೇಕು. ನಮ್ದು ಊಟ ಪಟ್ಟ ಲೌಕಿಕದಲ್ಲಿ ಬಿಡೋದಿಲ್ಲ, ಕೋರ್ಟ್ ಕೇಸ್ ಆಗ್ತೀನಿ ಅಂತ ಹೊರಟ್ಬಿಡ್ತಾನೆ, ಬಿಡೋದಿಲ್ಲ. ಇಲ್ಲಾದ್ರೆ ಯಾರು ಸರ್ವೋತ್ತಮರು ಏನಂತೀರಿ, ಸುಮ್ಮ ಸುಮ್ಮನೆ ನಮ್ಮ ಪಾಡಿ ನಾವು ಇರೋಣ ಸಾಕು ಅಂದ್ಬಿಡ್ತಾರೆ, ತಲೆ ಕೆಡಿಸ್ಕೊಬಿಡತ್ತ. ನಿಜವಾದ ತಲೆ ಕೆಡೋದು ಅದರಿಂದ. ಆದ್ರಿಂದ ಮನುಷ್ಯ ಯಾವಾಗಲೂ ಕೂಡ ಲೌಕಿಕದ ಬಗ್ಗೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಅದರ ಅರ್ಥ ಲೋಕ ಚಿಂತನೆ ಭಾರಿ ಸೀರಿಯಸ್ ಮಾಡಕ್ಕೆ ಹೋಗಬೇಡ. ಯಾರೋ ಸೆಂಚುರಿ ಹೊಡೆದೋ ಇಡಲೋ, ಈ ಬಾರಿ ತಲೆಗೆ ಅದೇ ತಿದ್ದಿ ಬರೋದಕ್ಕೆ ಕಾಣಬೇಕು. ಎಷ್ಟೇ ಸೆಂಚುರಿ ಗಲಾಟೆಗಳು, ಹೊಡೆದಾಟ ಹೊಡೆದಾಟ 22-29 ಅಂತ ಅವನು ಹೊಡೆದು ಹೊಡೆದು ಒಂದು ಹೆಣ ಬಿತ್ತು ಅಂದ್ರೆ ಏನು ಮಾಡಬೇಕು? ಇದರಿಂದ ಎಷ್ಟೊಂದ್ರೆ ತಾಗಾಗುತ್ತಾರೆ, 1 ರೂಪಾಯಿ ಕೊಡಲಿಲ್ಲ ಅಂತ ಕೊಂದವರು ಇದ್ದಾರೆ ಕಂಡಕ್ಟರ್ನ. 1 ರೂಪಾಯಿ ಬೆಂಗಳೂರಲ್ಲಿ ನಡೆದೋಗಿದೆ ವಿಷಯಗಳೆಲ್ಲ, ಸಣ್ಣ ವಿಷಯಗಳವೆಲ್ಲ ಕೂಡ. ಆ ತಾಣ ಬರ್ತಿತ್ತ ವಾಪಸ್ಸು, ಆ ಯೋಚನೆ ಮಾಡೋದಿಲ್ಲ ಮನುಷ್ಯ. ಆದರೆ ದೊಡ್ಡ ವಿಚಾರ ಬಂದಾಗ ಏನು ಮಾಡಬೇಕು, ಅದಕ್ಕೆ ಗಮನ ಕೊಡೋದು. ಭಾವ ಅಂತ ಒಪ್ಪಿದ್ದಾರೆ, ಅಭಾವ ಅಂತ ಒಪ್ಪಿದವರು ಕೆಲವರು ಇದ್ದಾರೆ, ಕೆಲವರು ಅಭಾವ ಒಪ್ಪಿದ್ರೆ ಭಾವನೆ ಒಪ್ಪಿದವರು ಇದ್ದಾರೆ. ಬೌದ್ಧರ ಪ್ರಕಾರ ಏನು ಎಲ್ಲ ಭಾವನೆ, ಭಾವ ಇಲ್ಲೇ ಇಲ್ಲ, ಕೆಲವರಿಗೆ ಎಲ್ಲ ಭಾವನೆ ಅಭಾವನೇ ಇಲ್ಲ. ಈ ರೀತಿ ಹೇಳಿದಾಗ ಏನಾಯ್ತು ಅಂದರೆ ತತ್ವ ಹೊರಗೆ ಬರುತ್ತೆ, ಅದಕ್ಕೆ ಹಾಗಿಡ್ತಾರೆ. ಅಂದರೆ ಯಾವುದನ್ನ ಯಾವುದನ್ನ ಅದೇ ಹೇಳ್ತಿರೋದು ಈಗ ನಮ್ಮಲ್ಲಿ, ಅದಕ್ಕೆ ಆಚಾರ್ಯ ತತ್ವ ಇದರಲ್ಲಿ ಹೇಳಿಲ್ಲ, ಆಚಾರ್ಯ ಹೇಳ್ತಾರೆ. ನೀವು ಯಾವುದೇ ವಿಚಾರ ಬಂದಾಗ ಮುಖ್ಯ ಸಿದ್ಧಾಂತಕ್ಕೆ ವಿರೋಧ ಬರದಂತೆ ನೋಡ್ಕೊಳ್ಳಿ ಹೇಳಿಬಿಡ್ತಾರೆ ಆಚಾರ್ಯ. ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ವಿರೋಧ ಬಂದರೆ ಅದು ಭಾರಿ ಡೇಂಜರಸ್. ಉಳಿದೆಲ್ಲ ಏನೋ, ಉದಾಹರಣೆ ಬಸ್ಸಲ್ಲಿ ಹೋಗ್ಬೇಕಪ್ಪ ನೀವು, ಇಂಜನ್ ನೋಡ್ಕೊಳ್ಳಿ, ಬ್ರೇಕ್ ನೋಡ್ಕೊಳ್ಳಿ, ಕಲರ್ ನೋಡ್ಕೋತ ಕೂತ್ರೆ ಬಂದಿದ್ದೆ ಗೊತ್ತಾಯ್ತು. ಕಲರ್ ಯಾವ್ದು, ವೈಟ್ ಇರಬೇಕು, ಕೆಂಪಿರು, ಅದ್ರೊಳಗೆ ಗಲಾಟೆ ಅದ್ರೊಳಗೆ. ಇಂಜನ್ ಇಲ್ಲ ತಗೊಂಡೆ, ವೈಟ್ ಇದ್ರೆ ಕಲರ್ ಇದ್ರೆ ಅದಕ್ಕೆ ಅರ್ಥ ಆಯ್ತಾ? ಈಗ ಅದು ಇರೋದಾದ್ರೆ ಪ್ಲಸ್ ಒಳ್ಳೇದೇ, ಏನೋ ತೊಂದರೆ ಏನಿಲ್ಲ. ಆದರೆ ಮೂರನೇ ಇಲ್ದವರು ಪದಿತ್ಯ ಆಗಲ್ಲ. ಎಷ್ಟೋ ಜನ ಬಲ್ಲಾರು ಇದ್ದಾರೆ, ಅಂಶಾವತಾರ ಒಪ್ಪಲೇಬೇಕು, ದೇವರು ಒಪ್ಪದವರು ಪರವಾಗಿಲ್ಲ ಅಂತ ಹೇಳೋ ಜನ ಇದ್ದಾರೆ. ಅದು ತಪ್ಪು, ಅದಕ್ಕೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಪ್ರಾಧಾನ್ಯ ಅಪ್ರಾಧಾನ್ಯ ಅಂಬುದು ಯಾವಾಗಲೂ ತಲೆಯಲ್ಲಿ ಕೂತಿದ್ರೆ ವಿಚಾರ ಮಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ತಾರತಮ್ಯ ಅಂದ್ರೆ ನಾವು ದೇವತಾ ತಾರತಮ್ಯ ಅಂದ್ರೆ ತಾರತಮ್ಯ ಅಲ್ಲ, ಈ ತಾರ ತತ್ವದಲ್ಲೂ ತಾರತಮ್ಯ ಇದೆ. ಮಾತಾಡಬೇಕಾದ್ರೂ ತಾರತಮ್ಯ, ಯಾರು ಮೊದಲು ಹತ್ತಬೇಕು ತಾರತಮ್ಯ ಇದೆ. ಡ್ರೈವರ್ನ ಬಸ್ಸೇ ಫಿಕ್ಸ್ ಮಾಡಿಲ್ಲ, ಯಾತ್ರೆ ಕೂತ್ಕೊಂಡ್ಬಿಡ ಎರಡು ಕೂಡ ಬಸ್ ಬಗ್ಗೆ ಏರ್ಪಾಡು ಕೂಡ ಮಾಡಿಲ್ಲ ಏನು ಕೂಡ. ಆಮೇಲೆ ಯೋಚನೆ ಮಾಡಿ ಏನಾರ್ಥ ಅದಕ್ಕೆ, ದಡ್ಡ ಅಂತ ಕರೀತಾರೆ ಇಲ್ಲ ಅದಕ್ಕೆ. ಆ ರೀತಿ ಆಗಬಾರ್ದು. ವೇಣುವೆ ಫಿಕ್ಸ್ ಮಾಡದೆ ಹೋದರೆ ಈ ಕಾರ್ಯಕ್ರಮ ನಡೆಯೋದು ಹೇಗೆ? ಕೆಲವು ಪ್ರಾಧಾನ್ಯ ಗಮನ ಕೊಟ್ಟು ಮಾತಾಡಬೇಕು. ಆ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ಮತ್ತೆ ಎಷ್ಟೋ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ. ಪ್ರಾಧಾನ್ಯ ಕೆಲವು ವಿಷಯ ದೊಡ್ಡ ವಿಷಯ ಗಲಾಟೆ ಬಂತಲ್ಲ, ಹೋಗಿ ಬಿಡಪ್ಪ ನಿಂದು ಸರಿ ಅಂತ ಸರ್ ಬೀಳ್ಸಿದ್ರೆ ಏನ್ ಮಾಡಿದ್ರು? ಕಾಮಶ್ರೇಷ್ಠ ಅಂತ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು ಯಾತಕ್ಕೆ ಅಂತ ಹೇಳಿ. ಧರ್ಮರಾಜ್ ಏನ್ ಮಾಡಿದ? ಮೋಕ್ಷ ಶ್ರೇಷ್ಠ ಅಂತ. ವಿಭೀಷಣ ದೇವರು ಕಾಮಶ್ರೇಷ್ಠ ಅಂತ ಹೇಳಿದ್ದು ಯಾತಕ್ಕೋಸ್ಕರ? ಮೋಕ್ಷಕ್ಕೆ ಉಪಯೋಗ ಆಗುತ್ತೆ ಅಂತಾನೆ, ಅರ್ಥ ಆಯ್ತಾ? ಧರ್ಮ ಅದನ್ನೇ ಹೇಳಿದ. ಸೊ ನಯುಕ್ತೇರ ಅಪ್ರತೀಪತ್ವ ನಿರಾಚಕ್ರೆ ನಮಾರೋಗ್ಯ. ಖಂಡೆ ಮಾಡಲಿಕ್ಕೆ ಹೋಗಲಿಲ್ಲ ಭೀಮಸೇನ್ ದೇವರು, ಯಾಕೆ ಸುಮ್ಮನೆ ಮಾತು ಬೆಳೆಸಿ ಉಪಯೋಗ ಇಲ್ಲ. ಐಡಿಯಾ ಒಂದೇ ಇಬ್ಬರದನು, ಇಬ್ಬರದು ಒಂದೇ ವಿಚಾರ ಆದ ಕಾಲಕ್ಕೆ ವರ್ಡಿಂಗ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದೇ ಸಿಟಿ ಇಲ್ಲ. ಅದನ್ನು ತೋರಿಸ್ಕೊಟ್ಟು ಏನು ಮಾಡ್ತಾರೆ ನಮಗೀಗ? ಕೆಲವು ಹಾಗಾದ್ರೆ ನಾವು ಸೋತ್ವಿ ಅಂತ ಅನಿಸ್ಕೋಬಾರದು ಅಂತ ಹೇಳಿ ಏನು ಮಾಡ್ತಾರೆ? ವಾದ ಮಾಡಿದ್ದು ಮಾಡಿದ್ದೇನೆ, ಗೆದ್ದಿವೆ ಅಂತ ಒಪ್ಕೋ ಬಿಡೋದಿಲ್ಲ ಅಂತ ಹೇಳಿ. ತಪ್ಪದು. ವಿಷಯ ಒಂದಾದಾಗ ಸಬ್ಜೆಕ್ಟಿವ್ ಅಪ್ರೋಚ್ ಇರಬಾರ್ದು. ಯಾವಾಗ ಯಾವ್ದಿರಬೇಕು? ಆಬ್ಜೆಕ್ಟಿವ್ ಆಗಿರ್ಬೇಕು. ವಾದ ಕಥಾ ಅಂದರೆ ತತ್ವ ನಿರ್ಣಯ ಪ್ರಧಾನ ಆಗಬೇಕು. ಅದು ಭೀಮಸೇನದೇವರು ಹೇಳಿದ್ದಷ್ಟು ತೋರಿಸ್ಕೊಡ್ತಾರೆ. ತತ್ವ ನಿರ್ಣಯ ಇರೋದ್ರಿಂದ ಮಾತು ಯಾರ್ದಾರೆ ಏನಂತೆ ಅಂತ ಒಪ್ಕೊಂಡ್ಬಿಟ್ಟು ಕೆಲವು ಇನ್ನೊಂದು ನಾನೇ ಹೇಳಬೇಕು ಅಂತ ಕೆಲವರು. ಅತ್ತೆ ಸೊಸೆ ಗಲಾಟೆ ಇದೆಯಲ್ಲ, ಯಾವನು ಬಿಟ್ಟಕ ಬಂದ, ಅವನು ವಾಪಸ್ ಹೋಗ್ತಿದ್ದ, ಅತ್ತೆ ಒಡಗಿದ ಮನೆಯಲ್ಲಿದ್ದಿಲ್ಲ, ಅವ್ನು ವಾಪಸ್ ಅವನು ಏನು ಅಂತ ಹೇಳಿದ ಸೊಸೆ ಏನು ಹೇಳಿದ್ಲು ಅಂತ ಕೇಳಿದ. ಇಲ್ಲ ಹೋಗು ಅಂತ ಹೇಳಿದ್ರು ಅಂತ ಹೇಳಿದ್ರು. ಬಾ ಅಂತ ಕರ್ಕೊಂಡೋದ್ ವಾಪಸ್ ಒಳಗೆ ಹೋಗ್ಬಂದು ಇಲ್ಲ ಹೋಗಯ್ಯ ಅಂತ ಹೇಳಿದ್ಲು. ಅವ್ರು ಏನು ಅದೇ ಹೇಳಿ ಸೊಸೆ ಹೇಳಿದ್ರೆ ಅವ್ರಿಗೆ ಹೇಳೋದಕ್ಕೆ ನಾನು ಹೇಳ್ಬೇಕಾ ಮಾತನ್ನ ಅರ್ಥ ಆಯ್ತಲ್ಲ. ಅವ್ರು ನಾನು ಹೇಳ್ಬೇಕಾ ಮಾತು ಅವ್ರಿಗೆ ಏನಕ್ಕಿದೆ ಇದು ಮಾಡ್ತಾ ಅವರೇ ವಿಚಾರಕತ್ರೆ ನಾನು ಪಾಪ ವೀಕ್ಷಕರು. ನನಗೆ ಪುಣ್ಯಕ್ಕೆ ಅನ್ನ ಇಲ್ಲ, ಇವ್ರಿಗೆ ಬುದ್ಧಿನೇ ಇಲ್ಲ ಅನ್ಕೊಂಡು ಹೋಗ್ತಾನು. ನನಗೆ ಅನ್ನ ಇಲ್ಲ, ಇವ್ರಿಗೆ ಬುದ್ಧಿ ಕೂಡ ಇಲ್ಲ ಅಂತ ಹೋಗೋದು. ನಾನೇ ವಾಸಿ ಆ ಭಾರೆ ಬರಬಾರ್ದು. ಕೆಲವು ವಿಷಯನ ಸತ್ಯವಾದ ಒಪ್ಪಿಕೊಳ್ಳೋ ಅಭ್ಯಾಸ ಮಾಡಿದರೆ ಎಷ್ಟೋ ವಿವಾದಗಳು ಪರಿಹಾರ ಆಗಿಬಿಡ. ಭಾವಾಂತರಂಚೇತ್ ರೂಪವತಿ ಘಟೇ ಮುಂದಿನ ಪ್ರಶ್ನೆ. ಅವನೇನು ಮಾಡ್ತಾನೆ ಈಗ? ಆತ ಇತಿ ಅಭಾವ ಏವ ನಾಸ್ತಿ ಇತಿ ಕೇಚಿತ್ ತದ ಸತ್. ಅಭಾವ ಇಲ್ವೇ ಇಲ್ಲ ಅಂತ ಕೇಚಿತ್ ಅಂದ್ರೆ ಕೆಲವರು ಹೇಳ್ತಾ ಇದ್ದಾರೆ. ಅತ ಏವ ಅದ್ವಿತೀಯೋಪೀತಿ ಅಭಾವ ಏವ ನಾಸ್ತಿ ಇತಿ ಕೇಚಿತ್. ಏನದು ಅಭಾವ ಇಲ್ಲ ಅಂತ ಯಾತಕ್ಕೆ ಹೇಳ್ತಾರೆ? ತದ ನಾಸ್ತೀತಿ ಪ್ರತೀತೇ ಹೇ ದುರಪನ್ನವತ್ವಾತ್. ಅದು ಹೇಳಿದರು ಅಭಾವ ಇಲ್ಲ ಅನ್ನೋ ಪ್ರತೀತಿ ಬರದೇ ಇದ್ದವ್ರು ಯಾರ ಜಗತ್ತಿನಲ್ಲಿ ಇದ್ದಾರೆ ಯೋಚನೆ ಮಾಡಿ. ಇಲ್ಲ ಅಂತ ಮಾತಾಡದೆ ಯಾರು ಇದ್ದಿದ್ರೆ ಅಭಾವ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಮನೇಲಿ ಅದಿಲ್ಲ ಇದಿಲ್ಲ ಅಂತ ಯಾರು ಅತಿಥಿ ಬಂದಾಗ ಏನಂತಾರೆ? ಭಿಕ್ಷಕ್ಕೆ ಬಂದ ಯಾರೆಲ್ಲ ಮನೇಲಿ ಹೋಗುವಂತಿರಲ್ಲ, ಅಭಾವ ಅಂತ ಒಪ್ಕೊಂಡಾಗಾಯ್ತು. ಇಲ್ಲಿಗ ಅರ್ಥ ಆಯ್ತಾ? ಈಗ ಅಭಾವ ಇಲ್ಲದ ಮಾತಾಡೋ ಸಂಭವ ಉಂಟಾ ಯಾರು ಕೂಡ? ಅದಕ್ಕೆ ದುರಪನ್ನವ ಅಂದ್ರೆ ಏನೋ ಇರ್ರೆಫ್ಯೂಟಬಲ್ ಅಂತ ಅರ್ಥ. ತೆಗೆದಾಕ್ಲಿಕ್ಕೆ ಬರದೇ ಇಲ್ಲ ಇಲ್ಲ ಎಂಬ ಮಾತನ್ನ, ಅದೇ ರೀತಿ ಇದೆ ಎಂಬ ಮಾತನ್ನು ಕೂಡ ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಹಾಗೇನೆ ಭಾವತತ್ವನೂ ಒಪ್ಪಬೇಕು, ಅಭಾವತತ್ವನೂ ಒಪ್ಪಬೇಕು. ಘಟೋ ನಾಸ್ತಿ ಇತಿ ಪ್ರತೀತಿ ಭೂತಲ ಮಾತ್ರ ವಿಷಯ ಇತಿ ಚೇತ್ ಮಾತ್ರ ಇತಿ ಕಿಂ ಭೂತಲಮೇವ ಉಚ್ಯತೆ ಉತ ಅತಿರಿಕ್ತಂ ಕಿಂಚಿತ್. ಆ ಹೇಳ್ತಾನೆ ನಾಸ್ತೀತಿ ದುರಪ ಘಟೋ ನಾಸ್ತಿ ಇತಿ ಪ್ರತೀತಿ ಭೂತಲ ಮಾತ್ರ ವಿಷಯ ಇತಿ ಚೇತ್. ನೋಡಯ್ಯ, ನೀವು ಹೇಳ್ತೀಯಲ್ಲೋ ಇಲ್ಲಿ ಘಟ ಇಲ್ಲ ಅಂತ ಮಾತಾಡ್ತೀಯಲ್ಲೋ ಅಂತ ಕೇಳಿದ್ರೆ ಹೇಳ್ತಾನೆ ಅವನು, ಘಟ ಇಲ್ಲ ಅಂದ್ರೆ ಘಟ ಇಲ್ಲ ಅಂತ ಅರ್ಥ ಅಲ್ಲ, ಭೂಮಿ ಮಾತ್ರ ಇದೆ ಅಂತ ಅರ್ಥ ಅಂತ ಹೇಳಿದ. ಅಂದ್ರೆ ಅಭಾವ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತಾನ ಅವನೀಗ? ನನ್ನ ಘಟ ಇಲ್ಲ ಅಂತ ಹೇಳೋದಿಲ್ಲ, ಭೂಮಿ ಮಾತ್ರ ಇದೆ ಅಂತ ಹೇಳ್ತೀನಿ, ಏನ್ ಮಾಡ್ತೀರಾಗ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ, ಘಟೋ ನಾಸ್ತಿ ಇತಿ ಪ್ರತಿ ಭೂತಲ ಮಾತ್ರ ವಿಷಯ ಇತಿ ಚೇತ್ ಮಾತ್ರ ಇತಿ ಕಿಂ ಭೂತಲಮೇವ ಉಚ್ಯತೆ ಉತ ಅತಿರಿಕ್ತಂ ಕಿಂಚಿತ್. ಭೂತಲ ಮಾತ್ರ ಅಂತ ಹೇಳ್ತೀಯಲ್ಲ, ಹಾಗೆ ಬರೀ ಭೂತಲಂ ಅಷ್ಟೇ ಅನ್ಬೇಕು, ಭೂತಲ ಮಾತ್ರ ಅಂತ ಯಾಕೆ ಹೇಳ್ತಿ? ಇನ್ನೊಂದಿಲ್ಲ ಅಂತ ಮನಸ್ಸಲ್ಲಿ ಇದೆ ತಾನೆ ನನಗೆ. ಅವ್ರು ಮಾತ್ರ ಬಂದರು ಅಂದ್ರೆ ಉಳಿದವ್ರು ಬರದೇ ಇದ್ದವ್ರು ಅಂತ ಆಯ್ತಲ್ಲ, ಮಾತ್ರ ಅಂತ ಯಾಕೆ ಹೇಳ್ತಿ ಹಾಗಿದ್ರೆ? ಅದಕ್ಕೆ ಹೇಳ್ತಾರೆ ಇದು ಪ್ರತಿ ಆದ್ಯ ಘಟವತ್ತೆಪಿ ಪ್ರಸಂಗ ಇಲ್ಲ ರೀ, ಭೂರಿ ಭೂತಲ ಮಾತ್ರ ಏನು ಅಷ್ಟೇ ಹೇಳಿದ್ರೆ, ಹಾಗೆ ಘಟ ಕೂಡ ಇದೆ ಅಂತ ಹೇಳ್ಬೇಡ, ಭೂತಲ ಮಸ್ತಿ ಅಂದ್ ಬಿಡ ಅಷ್ಟೇ. ಘಟಾಭಾವ ಇದೆ ಅಂತ ಒಪ್ಪಲಿಕ್ಕೆ ತಯಾರಿಲ್ಲದೆ ಏನ್ ಮಾಡಿದೆ ನೀನೀಗ? ಭೂತಲ ಮಾತ್ರ ಇದೆ ಅಂತ ಹೇಳಿದೆ. ಅರೆ ಗಡಿಯ ಘಟ ಇದ್ದಾಗ ಏನ್ ಮಾಡ್ಬೇಕು ನೀ? ಆಗ್ಲೂ ಕೂಡ ಏನ್ ಮಾಡ್ಬೇಕಾಗ? ಭೂತಲ ಮಾತ್ರ ಇದೆ, ಭೂತಲ ಇದೆ ಅಂತ ಹೇಳಿ, ಘಟ ಇದೆ ಅಂತ ಹೇಳ್ಬೇಡ, ಹೇಳಿತಾ? ಸೊ ಬರೀ ಮಾತ್ರ ಶಬ್ದಕ್ಕೆ ಅರ್ಥ ಇಲ್ಲ ಅಂತಾದ್ರೆ ಘಟಾಭಾವ ಇದ್ದಾಗಲೂ ಭೂತಲ ಮಸ್ತಿ, ಘಟಾಭಾವ ಇಲ್ಲದವರು ಭೂತಲ ಮಸ್ತಿ, ಮಾತ್ರ ಹಾಕಿದ್ರೆ ಏನಾಯ್ತಾಗ? ಭೂತಲ ಒಂದೇ, ಇನ್ನೊಂದು ಯಾವುದು ಇರಬೇಕಾಗಿದ್ದಿಲ್ಲ ಅಂತ ಅರ್ಥ. ಅದಕ್ಕೆ ಅದಕ್ಕೆ ಘಟ ಇದ್ದಾಗ ಏನ್ ಮಾಡ್ತೀನಿ ನಿನ್ನಾಗ? ಭೂತಲೆ ಘಟ ಅಸ್ತಿ ಅಂತ ಹೇಳ್ತಿ. ಹೊತ್ತಾನೆ ಆ ಮಾತಿನ ಇದರಲ್ಲೇನೆ ಏನ್ ಸೇರಿಸ್ಕೊಂಡಿದ್ದೀನಿ ನೀನೀಗ? ಭೂತಲ ಜೊತೆ ಪ್ಲಸ್ ಅಭಾವ ಇದೆ, ಇಲ್ಲಿ ಭಾವ ಇದೆ ಅಂತ ಹೇಳ್ತಿತ್ತಾನೆ. ಅದೇ ರೀತಿ ಹೇಳಬೇಕು ಆದ್ಯ ಘಟವತ್ತಿಪಿ ಪ್ರಸಂಗ. ಇದರಲ್ಲಿ ಯಾಕೆ ತಿಳ್ಕೋಬೇಕು ಅಂದ್ರೆ ನಮ್ಮ ಎದುರು ಬರ್ಬೋದು ಕೆಲವರು ಅಭಾವ ಇಲ್ಲ ಇಲ್ಲ ಅಂತ ಹೇಳಬಹುದು, ತತ್ಸಂಖ್ಯಾನ ಓದಿಲ್ಲ ಅವರು, ಅಭಾವ ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಈ ರೀತಿ ಉತ್ತರ ಕೊಡಬೇಕು ಅವ್ರಿಗೆ? ಅಭಾವ ಇಲ್ಲ ಅಂತ ಹೇಳ್ತೀಯಲ್ಲ, ಇಲ್ಲ ಅನ್ನೋ ಮಾತನ್ನು ಉಪಯೋಗಿಸಿ ಮಾತಾಡೋದುಂಟಾ ನೀನೀಗ? ಇಲ್ಲ, ಇಲ್ಲ ಅಂಬೋದೇ ಜಾಸ್ತಿ. ಅವನು ಎಮ್ಮೆ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಅವನು ಏನಾಗಿಲ್ಲ ಅಂತ ಅರ್ಥ. ಅದರಿಂದ ಎಮ್ ಎಸ್ ಸಿ ಇತ್ಯಾದಿ ಯಾವ್ಯಾವುದೋ ಆಗಿಲ್ಲ ಅಂತ ಅರ್ಥ. ಎಮ್ಮೆ ಆಗಿದ್ದಾನೆ, ಅದರಲ್ಲೂ ಯಾವುದೋ ಒಂದು ಸಬ್ಜೆಕ್ಟ್ ಹಾಕಿರ್ತಾರೆ, ಅದನ್ನು ಬಿಟ್ಟು ಉಳಿದಾಗಿಲ್ಲ ಅಂತ ಅರ್ಥ. ಸೊ ಭಾವಕ್ಕಿಂತ ಯಾವ ಜಾಸ್ತಿ ಇದೆ ಅಲ್ಲಿಗ? ಅಭಾವನೇ ಜಾಸ್ತಿ. ಸೊ ಅಭಾವ ಇಲ್ಲದೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊ. ಭಾವಾಂತರಂಚೆ ರೂಪವತಿ ಘಟೆ ಗಂಧೋ ನಾಸ್ತೀತಿ ಪ್ರತೀತಿ ಪ್ರಸಂಗ. ಮತ್ತೆ ಭಾವಾಂತರಂಚೆ ರೂಪವತಿ ಘಟೆ ಗಂಧೋ ನಾಸ್ತೀತಿ ಪ್ರತೀತಿ ಪ್ರಸಂಗ. ಇನ್ನು ಭಾವಾಂತರ ಹೇಳೋದಾದ್ರೆ ಹಾಗಿದ್ರೆ ರೂಪವತಿ ಘಟ ಇದೆ, ಭೂತಲ ಇದೆ, ಘಟ ಇದೆ, ಅಲ್ಲಿ ಗಂಧ ಇಲ್ಲ ಅಂತ ಹೇಳ್ತಿ. ನೋಡಿದ್ಯಾ ಮತ್ತೆ ಇನ್ನೊಂದು ಇಲ್ಲದ ಹೇಳ್ತಿ, ಮತ್ತೆ ಬಂತಲ್ಲ ಅಸ್ಥಿ ಘಟ ಸ ನಾಸ್ತಿ ಶುಕ್ಲ. ಭೂಮಿ ಇದೆ, ಘಟ ಇದೆ, ಬಿಳಿ ಬಣ್ಣ ಇಲ್ಲ ಅಂತ ಹೇಳಿದಾಗ ಎರಡು ಇರೋದನ್ನು ಒಪ್ಕೊಂಡು ಇಲ್ಲದನ್ನು ಒಪ್ಕೊಂಡಿದ್ದಿ. ಗೊತ್ತಾಯ್ತಾ, ಇಲ್ದ್ರೆ ಬಿಳಿ ಬಣ್ಣ ಇದೆ ಅಂತೇಳಿ ಇಲ್ಲ ಅಂತ ಹೇಳ್ಬಾರ್ದಾಗಿದ್ರೆ ನೀನು ಬಿಡಿ ಘಟನ ಹೂ ಅಂತ ಹೇಳ್ಬಾರ್ದು, ತಲೆ ಹಾಕ್ಬೇಕು. ಹಾಕ್ತೀಯ ಹಾಕೋದಿಲ್ಲ ಅಂದ್ರೆ ಅಭಾವ ಒಪ್ಕೊಳ್ಳದೆ ಮಾತಾಡ್ತೀಯ ಹೊರತು ಒಪ್ಕೊಳ್ಳದೆ ಮಾತಾಡಲಿಕ್ಕೆ ಬರೋದಿಲ್ಲ. ಕೆಲವರು ಮಾತು ಅಂದ್ರೆ ಮಾತಾಡ್ತಾರೆ ಹೊರತು ಅದನ್ನ ಅರ್ಥ ವಿಚಾರ ಮಾಡಿದ್ರೆ ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ಘಟಾಭಾವೋ ಘಟಾಭಾವವತಿ ಭೂತಲೆ ಸಂಬದ್ಧತೆ ಉತ ಘಟವತಿ ನಾದ್ಯ ಈ ಪ್ರಶ್ನೆ ಮಾಡ ನೋಡಿ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದಕ್ಕೆ ಒಪ್ಪೋದಿಲ್ಲ ಅಂತ. ನಾನು ಘಟ ಅಭಾವ ಒಪ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇದೆ, ಅದಕ್ಕೆ ಒಪ್ಕೊಡೋದಿಲ್ಲ. ಅದ್ವೈತಗಳು ಹಾಗಾದ್ರೆ ಭೇದ ಒಪ್ಕೊಂಡ್ರೆ ಪ್ರಾಬ್ಲಮ್ ಇದೆ, ಭೇದ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಅದನ್ನು ಹೇಳ್ತಾ ಇದ್ದೆ, ಅನಲೈಸ್ ಮಾಡ್ತಾರೆ. ನಾನು ಘಟಾಭಾವೋ ಘಟಾಭಾವತಿ ಭೂತಲೆ ಸಂಬದ್ಧತೆ ಉತ ಘಟವತಿ. ಘಟಾಭಾವ ಅನ್ನೋದು ಎಲ್ಲಿ ಸ್ವಾಮಿ ಇರುತ್ತೆ? ಘಟಾಭಾವ ಇರತಕ್ಕಂಥ ಭೂಮಿಯಲ್ಲಿರುತ್ತೋ ಅಥವಾ ಘಟ ಇರತಕ್ಕಂಥ ಭೂಮಿಯಲ್ಲಿರುತ್ತೋ ಅಂತ ಕೇಳಿದ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡಿ ಕನ್ಫ್ಯೂಸ್ ಮಾಡೋದು. ಘಟಾಭಾವ ಇರತಕ್ಕಂಥ ಭೂಮಿಯಲ್ಲಿರುತ್ತೆ ಅಂತ ಹೇಳಿದರೆ ಆತ್ಮಾಶ್ರಯ ಆದ ದೋಷ ಪ್ರಸಂಗ ಅದಿರೋದ್ರಲ್ಲಿ ಅದು ಹೇಗಿರುತ್ತೆ? ಆತ್ಮಾಶ್ರಯ ಅಂತ ಹೆಸರು ಹಿಂದೆ ಹೇಳಿದೆ. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಶ್ರಯ, ಅನವಸ್ಥ, ದೋಷಗಳು ಬರುತ್ತೆ. ನ ದ್ವಿತೀಯ ವಿರೋಧ ಏನು? ಭೂತಲೇ ಸಭೂತ ಘಟವತಿ. ಘಟ ಇರದಾಗದಲ್ಲಿ ಘಟ ಇರತಕ್ಕಂಥ ಭೂಮಿಯಲ್ಲೇ ಘಟ ಇಲ್ಲದೇ ಇರತಕ್ಕಂಥ ಭೂಮಿ ಇದೆ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ? ಘಟ ಇರೋದ್ರಲ್ಲಿ ಘಟ ಇಲ್ಲದೇ ಇರೋದಿರುತ್ತೆ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ? ವ್ಯಾಘಾತ, ವಿರೋಧ ಬರ. ವಿರೋಧ ಅಥವಾ ವಕ್ತವ್ಯಂ ಭೂತಲ ಮಾತ್ರ ಇದೆ. ಅದಕ್ಕೆ ನೀವು ಭೂತಲ ಮಾತ್ರ ಅಂತ ಹೇಳಿದ್ರೆ ಪ್ರಾಬ್ಲಮೇ ಬರೋದಿಲ್ಲ ಅಂತ ಹೇಳಿದ. ತಪ್ಪದು. ತದೇ ವಾಸ್ತು ನಾಸ್ತಿ ಇತಿ ಪ್ರತೀತಿ ವಿಷಯ ಇತಿ ಚೇತ್ ಆಗಲಿ ಬಿಡು. ಹಾಗೆ ಅದೇ ಪ್ರತೀತಿ ವಿಷಯ ಆಗಲಿ ಹಾಗಿದ್ರೆ ಪ್ರಶ್ನೆಯೇ ವಾಯಂ ವಿವೇಚ್ಯತಾಂ. ಈಗ ಟೀಕರಾಯರ್ ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ಕೊಂಡು ಮಾತಾಡು. ಯದಿ ಅಭಾವ ಸಂಬಂಧಾತ್ ಪ್ರಾಕ್ ಕೀದೃಶ್ಯಂ ಭೂತಲಮಿತಿ ಯದಿ ವಾ ಸಂಬಂಧ ಸಮಯೇ ಕೀದೃಶ್ಯಂ ಇತಿ ಯದ್ವಾ ಇದೆ ಅಭಾವಾತ್ ಇದಂ ವಿವಿಚ್ಚೇತ ತದಾ ಕೀದೃಶ್ಯಂ ನಾಮ ಸ್ಯಾದಿತಿ. ಅಭಾವ ಸಂಬಂಧಾತ್ ಪ್ರಾಕ್, ಅಭಾವ ಇರೋದಕ್ಕಿಂತ ಮುಂಚಿತವಾಗಿ ಕೀದೃಶ್ಯಂ ಭೂತಲಮಿತಿ, ಮೊದಲು ಭೂಮಿ ಹೇಗಿತ್ತು ಅಥವಾ ಅಂದರೆ ಘಟಾಭಾವ ಇರೋದಕ್ಕಿಂತ ಮುಂಚೆ ಭೂಮಿ ಹೇಗಿತ್ತು, ಅಥವಾ ಸಂಬಂಧ ಸಮಯ ಕೀದೃಶ್ಯಮಿತಿ, ಘಟಾಭಾವ ಬಂದ ಕಾಲಕ್ಕೆ ಏನಾಯಿತು. ಉದಾಹರಣೆ ಘಟಾಭಾವ ಹೇಗೆ ಬರುತ್ತೆ ಭೂಮಿಯಲ್ಲಿ? ಇಲ್ಲಿ ಪುಸ್ತಕ ಇದೆ, ತೆಗೆದ ತಕ್ಷಣ ಏನು ಬಂತಿಲ್ಲೀಗ ಪುಸ್ತಕದ ಅಭಾವ ಬಂತಷ್ಟೇ. ಅದನ್ನ ಅರ್ಥ ಮಾಡ್ಕೋಬೇಕು. ಯದ್ವಾ ಇದೆ ಅಭಾವಾತ್ ಇದಂ ವಿವಿಚ್ಚೇತ ತದಾ ಕೀದೃಶ್ಯಂ ನಾಮ ಸ್ಯಾದಿತಿ. ಆದ್ಯ ಸಘಟ ವಿತ್ತೇವ ಉತ್ತರಂ ದ್ವಿತೀಯ ಘಟಾಭಾವದಿ. ಅದಕ್ಕೆ ಹೇಳಬೇಕಾದ್ರೆ ಸಿಂಪಲ್ ಆನ್ಸರ್, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಘಟ ಇದ್ದ ಕಾಲಕ್ಕೆ ಏನಂತ ಹೇಳ್ತೀವಿ ನಾವೀಗ? ಘಟವದ್ ಭೂತಲಂ ಅಂತ ಕರಿತೇವೆ. ಘಟ ಇರೋ ಭೂಮಿ ಅಂತ ಕರಿತೇವೆ. ಘಟಭಾವ ಇಲ್ಲದ ಕಾಲಕ್ಕೆ ಏನ್ ಮಾಡ್ತೇವೆ? ಘಟಭಾವದ್ ಭೂತಲಂ ಅಂತ ಕರಿತೇವೆ. ಸುಮ್ಮನೆ ಪ್ರಶ್ನೆ ಏನ್ ಮಾಡ್ಕೊಂಡಿದ್ದೀನಿ ಈಗ? ಪ್ರಶ್ನೆ ಏನೋ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಉತ್ತರ ಸಿಗೋದಿಲ್ಲ ಅಂತ ಒದ್ದಾಡ್ತೀಯ. ಪ್ರಶ್ನೆ ಹಾಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡ. ತೃತೀಯ ಯದಿ ಆದ್ಯ ಸಘಟ ಬಿತ್ತೆ ಉತ್ತರ ದ್ವಿತೀಯ ಘಟಾಭಾವತಿ. ಮೊದಲನೇದಕ್ಕೆ ಸಘಟಂ ಭೂತಲಂ ಅಂತ ಉತ್ತರ, ಎರಡನೇದಕ್ಕೆ ಘಟಾಭಾವದ್ ಭೂತಲಂ ಉತ್ತರ. ತೃತೀಯ ಯದಿ ವಿವೇಕೋ ವಸ್ತುಕೃತ ತದ ಅಭಾವಸ್ಯ ನಷ್ಟತ್ವಾದ ಘಟವದಿತಿ. ಮೂರನೇ ಹಂತ, ಅಲ್ಲಿ ಘಟ ಇತ್ತು ತೆಗೆದಿದ್ದ ಅಥವಾ ಘಟ ಇದ್ದಿಲ್ಲ ತಂದ, ಅವಾಗೇನಾಯ್ತು? ಓಹೋ, ಘಟ ಇದ್ದ ಕಾಲಕ್ಕೆ ಘಟಾಭಾವದ್ ಭೂತಲ, ಘಟ ಬಂದ ಕಾಲಕ್ಕೆ ಘಟವದ್ ಭೂತಲ, ಯಾವ ವ್ಯತ್ಯಾಸವೂ ಇಲ್ಲ. ಘಟ ಇಲ್ಲದ ಕಾಲಕ್ಕೂ ಉತ್ತರ ಇದೆ, ಘಟ ಇದ್ದ ಕಾಲಕ್ಕೂ ಉತ್ತರ ಇದೆ, ಘಟ ಇದ್ದು ಹೋದ ಕಾಲಕ್ಕೂ ಉತ್ತರ ಇದೆ, ಇಲ್ಲದ ಘಟ ಬಂದ ಕಾಲಕ್ಕೂ ಉತ್ತರ ಇದೆ. ನಾಲ್ಕು ಸ್ಟೇಜಲ್ಲಿ ಉತ್ತರ ಇರೋದ್ರಿಂದ ಸುಮ್ಮನೆ ಪ್ರಶ್ನೆ ಹಾಕೊಂಡು ಯಾಕೆ ಗಲಾಟೆ ಮಾಡ್ತಿ ಅಂತ ಹೇಳ್ತಾರೆ. ಯದಿ ಬುದ್ಧಿಕೃತ ಆತದ ಬುದ್ಧೇವ ಘಟ ಪ್ರಸಕ್ತಿ ಮತೀತಿ. ಇನ್ನ ಘಟ ಇಟ್ಟು ಮಾತಾಡೋದೊಂದು, ಈಗ ನಾವೇ ಏನ್ ಮಾಡ್ತೀವಿ? ಈಗ ಘಟ ಇದೇನು ತಿಳ್ಕೊಂಡು ಮಾತಾಡಿದ್ರೆ ಏನ್ ಮಾತಾಡಬೇಕು, ಇಲ್ಲ ಅಂತ ತಿಳ್ಕೊಂಡು ಏನ್ ಮಾತಾಡಬೇಕು, ಮನಸ್ಸಲ್ಲೇ ಥಿಯರಿ ಮಾಡಿಕೊಳ್ಳು. ಆಗಲೇ ಅಷ್ಟೇ, ನಾಲ್ಕು ಹಣ್ಣಿಗೆ ನಾಲ್ಕು ಹಣ್ಣು ಸೇರಿಸಿದ್ರೆ ಎಷ್ಟಾಗುತ್ತೆ? ಎಂಟು. ಅಂತ ಹಣ್ಣೆಲ್ಲಿ ತೋರಿಸಿ ಮೊದಲೊಂದು ಕೇಳಬೇಕಾಗಿಲ್ಲ. ಗೊತ್ತಾಯ್ತು, ಹಣ್ಣು ಇದ್ದಾಗ ವಿಭಾಗ ಮಾಡೋ ಕ್ರಮ ಒಂದು, ಹಣ್ಣು ಇಲ್ಲದ ಕಾಲಕ್ಕೆ ಏನ್ ಮಾಡೋದಂದ್ರೆ ಬುದ್ಧಿಯಲ್ಲಿ ವಿವೇಚನೆ ಮಾಡು. ಅದಕ್ಕೆ ಹೇಳ್ತಾರೆ ಇದು ಬುದ್ಧಿಕೃತ ತದ ಬುದ್ಧೈವ ಘಟ ಪ್ರಸಕ್ತಿ ಮದಿತಿ. ಅನ್ಯಥಾ ಏವಂ ಭಾವ ಪ್ರತಿಕ್ಷೇಪೋಪಿ ಸಾಧಿತ್ಯಾಸ್ತಾಂ ವಿಸ್ತಾರ. ಈ ಮಾತು ಒಪ್ಪದೆ ಹೋದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ನಿನಗೆ? ಗೊತ್ತಾಯ ಈಗ ಸರಿ ಬಿಡು, ಬರೀ ಭಾವದ ಪ್ರಶ್ನೆ ಇದೇ ಪ್ರಶ್ನೆ ಬರುತ್ತೆ ನಿನಗೆ. ಅಭಾವ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ ಅಂತ ನೀನು ಹೊರಟ್ರೆ ಭಾವ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರೋದಿಲ್ಲ ಅಂತ ಹೇಳೋದಕ್ಕೆ ಬರುತ್ತೆ. ಗೊತ್ತಾಯ್ತಾ? ಇದೇ ಮಾತನ್ನು ಅದ್ವೈತಗಳಿಗೆ ಕೇಳ್ತಾರೆ. ಭೇದ ಒಪ್ಪೋದು ಭಾರಿ ಕಷ್ಟ ಅಂತ ಹೇಳ್ತೀಯಲ್ಲ, ಭೇದ ಒಪ್ಪಲಿಕ್ಕೆ ಏನೇನು ಪ್ರಾಬ್ಲಮ್ ಹೇಳ್ತೀಯೋ ಅದಿಷ್ಟು ಪ್ರಾಬ್ಲಮ್ ಯಾವ್ದು ಹೇಳೋದಕ್ಕೆ ಬರುತ್ತೆ? ಅಭೇದ ಒಪ್ಪಲಕ್ಕೂ ಹೇಳೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆಚಾರ ತತ್ವೋದ್ಯತದಲ್ಲಿ ಸೋರಿಸ್ತಾರಲ್ಲ, ಅದೆಲ್ಲ ಗೊತ್ತಿರಬೇಕು. ದ್ವಿಧ ಇತ್ಯುಕ್ತ್ಯ ಭಾವಾಭಾವೋ ದ್ವಿಧ ಇತರತ್ ಅಂತ ಹೇಳಿದ್ರು. ದ್ವಿಧ ಅಂತ ಹೇಳಿದ್ರೆ ಏನಾಯ್ತು ಈಗ? ದ್ವಿಧ ಅಂತ ಹೇಳಿದಾಗ ಟೂ ಟೈಪ್ಸ್ ಅಂತ. ದ್ವಿಧ, ದ್ವೇ ಅಂದ್ರೆ ಎರಡೇ, ದ್ವಿಧ ಅಂತ ಹೇಳಿದ್ರೆ ಧಾ ಅಂಬುದು ಏನ್ ಹೇಳುತ್ತೆ? ಯಾವಾಗಲೂ ಟೈಪ್ ಹೇಳುತ್ತೆ. ಏಕಧ, ಬಹುಧ, ತ್ರಿಧ, ತ್ರೇಧ ಇತ್ಯಾದಿ ಪದಗಳು ಏನ್ ಹೇಳುತ್ತೆ ಅಂದ್ರೆ ಟೈಪ್ ಹೇಳುತ್ತೆ. ಭಾವಾಭಾವಗಳು ಎಷ್ಟು ಟೈಪ್ ಇವೆ ಅಂತ ಕೇಳಿದ್ರೆ ಇತರ ಅಸ್ವತಂತ್ರ ಎರಡು ವಿಧ ಇದೆ. ಯತ್ರ ಭಾವ ನಿರೂಪಣಾದ ಅಭಾವ ನಿರೂಪಣ ಅಲ್ಪತ್ವಾತ್ ಸೂಚೀಕಟಾಹ ನ್ಯಾಯೇನ ಪಶ್ಚಾತ್ ಉದ್ದಿಷ್ಟಮಿ ಅಭಾವಂ ವಾದೋ ವಿಭಾಗೇನ ಉದ್ದೇಶತಿ. ಇಲ್ಲಿ ಒಂದು ಪ್ರಶ್ನೆ. ಈಗ ಭಾವಾಭಾವ ಅಂತ ಹೇಳಿದೆ, ಅಸ್ವತಂತ್ರ ತತ್ವ ಎರಡು ಭಾಗ ಮಾಡಿದ್ರಿ. ಮೊದಲು ಯಾವ್ದು ಹೇಳಬೇಕು ಈಗ, ವಿಭಾಗ ಮಾಡಬೇಕೀಗ? ಫಸ್ಟ್ ಅಭಾವ ನೋಡೋಕ್ಕೋ ಭಾವನೆ ಮಾಡಬೇಕು, ಭಾವ ಮಾಡಬೇಕು. ಬಟ್ ಆಚಾರ್ಯ ಏನ್ ಮಾಡ್ತಿದ್ದಾರೆ, ಪ್ರಾಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಟತೆ, ಅಭಾವ ವಿಭಾಗ ಫಸ್ಟ್ ಮಾಡ್ತಿದ್ದಾರೆ. ಗೊತ್ತಾಯ್ತಾ? ಈ ಪ್ರಶ್ನೆ ಬಂತು ನೋಡಿದ್ರ ನೀವು ಭಾವ ಮೊದಲು ನಾವು ಹೀಗೆ ಕೇಳಿ ಪ್ರಶ್ನೆ ಕೇಳಿದ್ವಿ, ಅಸ್ವತಂತ್ರ ತತ್ವ ಭಾವ ಅಭಾವ ಅಂತ ಎರಡು ವಿಧ ಅಂತ ನೀವು ಹೇಳಿದಾಗ ಯಾಕಪ್ಪ ಹೇಳಿದ್ರಿ ಅಂತ ಕೇಳಿದ್ರೆ, ಅಭಾವ ಭಾವ ಅಂತ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಏನ್ ಮಾಡಿದ್ರೆ ಅದಕ್ಕೆ ಭಾವ ಅಭಾವ ಪ್ರತೀತಿ ನಿಯಮೇನ ಭಾವ ಪ್ರತೀತ್ಯ ಧೀರಾ ಅಂತ ಹೇಳಿದ್ರಿ. ಅಭಾವದ ಜ್ಞಾನ ಬರಬೇಕಾದ್ರೆ ಮೊದ್ಲು ಯಾವ ಜ್ಞಾನ ಇರಬೇಕು ಅಂತ ಹೇಳಿದ್ರಿ, ಭಾವಜ್ಞಾನ. ಏನೋ ಒಪ್ಕೊಂಡ್ರಿ ನಾವು ಅದನ್ನ. ಈಗ ಯಾಕೆ ನೀವು ಊಟ ಹೊಡಿತಿದ್ದೀರಿ? ಈಗ ಸ್ಲಾಶ್ ಬೇಡ ಏನ್ ಮಾಡ್ತಿದ್ದೀರಿ ನೀವೀಗ? ಅಭಾವನ ಫಸ್ಟ್ ಹೇಳಿ ಆಮೇಲೆ ಭಾವ ಹೇಳಿದ್ದೆ. ಇಂಪಾರ್ಟೆನ್ಸ್ ಅಲ್ಲಿ ಯಾವ್ದು ದೊಡ್ಡದು, ಭಾವ ದೊಡ್ಡದು ಅಭಾವ ದೊಡ್ಡದು? ಭಾವ ದೊಡ್ಡದು. ಆ ದೃಷ್ಟಿಯಿಂದ ಕೂಡ ಫಸ್ಟ್ ಹೇಳಬೇಕು ಭಾವ. ನೀವೀಗ ಎರಡು ಕಾರಣಕ್ಕೂ ಭಾವ ಫಸ್ಟ್ ಹೇಳಬೇಕಾಗಿತ್ತು, ಅದು ಬಿಟ್ಟು ಫಸ್ಟ್ ಅಭಾವ ಯಾಕೆ ಶುರು ಮಾಡಿದ್ರಿ? ಶಿಷ್ಯರಿಗೆ ಯೋಚನೆ ಮಾಡಿ ಹೇಳ್ಕೊಡ್ತಾನೆ ಇದರಿಂದ. ಗೊತ್ತಾಯ್ತಾ? ಯಾವ ರೀತಿ ಆಚಾರ ಪ್ರತಿಯೊಂದು ಮಾತು ಹೇಳಬೇಕಾದ್ರೂ ಕೂಡ ಒಂದು ಕಾರಣ ಇಟ್ಕೊಂಡು ಹೇಳಿರ್ತಾರೆ, ಸಿಂಪಲ್ ಆನ್ಸರ್ ಕೊಡ್ತಾರೆ. ತತ್ರ ಭಾವ ನಿರೂಪಣ ಅಭಾವ ನಿರೂಪಣಸ್ಯ ಅಲ್ಪತ್ವಾತ್. ಇವತ್ತು ಅಭಾವ ಭಾವದಲ್ಲಿ ಅಭಾವದ ಕ್ಲಾಸಿಫಿಕೇಶನ್ ಬಹಳ ಚಿಕ್ಕದು, ಭಾವದ ಕ್ಲಾಸಿಫಿಕೇಶನ್ ಭಾರಿ ದೊಡ್ಡದು. ಆದ್ದರಿಂದ ಫಸ್ಟ್ ಯಾವ್ದು ಮುಗಿಸಿಬಿಡಬೇಕು? ಚಿಕ್ಕದು ಮುಗಿಸಿಬಿಡಬೇಕು. ಅದಕ್ಕೆ ಹೇಳುತ್ತೆ ಅದಕ್ಕೇನಂತ ಹೇಳಿ, ಸೂಚಿ ಕಟಾಹ ನ್ಯಾಯೇನ, ಸೂಚಿ ಕಟಾಹ ನ್ಯಾಯ ಅಂತ ಹೇಳ್ತಾರೆ ಸಂಸ್ಕೃತ ನ್ಯಾಯಗಳು ಅಂತ ಇರುತ್ತೆ. ಆ ಮಾತು ಹೇಳಿದ ತಕ್ಷಣ ಏನಾಗುತ್ತೆ, ಎಕ್ಸ್ಪ್ಲೇನ್ ಮಾಡೋ ಸಿಂಪಲ್ ಆಗಿ ಅರ್ಥ ಆಗಿಬಿಡುತ್ತೆ. ವನಸಿಂಹ ನ್ಯಾಯ ಅಂತ ಒಂದು, ವನಸಿಂಹ ನ್ಯಾಯ ಸಿಂಹವನ ನ್ಯಾಯ ಅಂತ ಕರೀತಾರೆ. ಏನು ಅಂದರೆ, ಅವು ಎಷ್ಟು ಡೀಟೇಲ್ಸ್ ಕೊಡಬೇಕಾಗಿಲ್ಲ, ಅರ್ಥ ಆಗಿಬಿಟ್ರೆ ಮುಗಿದೋಯ್. ಒಂದು ಕಾಡಿದೆ, ಸಿಂಹ ಇದೆ. ಕಾಡು ಸಿಂಹ ಜೊತೆಗಿದ್ದಾಗ ಏನು ಅಂದರೆ ಎರಡಕ್ಕೂ ಪ್ರೊಟೆಕ್ಷನ್. ಕಾಡನ್ನ ಯಾರು ಕಡಿಲಕ್ಕೆ ಹೋಗೋದಿಲ್ಲ, ಯಾತಕ್ಕೆ? ಸಿಂಹ ಇದೆ ಭಯ, ಸಿಂಹ ಅದೇ ರೀತಿ ಸಿಂಹ ಯಾರು ಹೊಡಿಲಕ್ಕೆ ಹೋಗೋದಿಲ್ಲ. ಕಾಡು ಭಯ ಅಪಾಯಕರ, ಎರಡು ಸೇಫು. ಈ ಕೃಷ್ಣ ಈ ಮಾತನ್ನು ಹೇಳ್ತಾನೆ ಕೌರವ ಪಾಂಡ್ಯ ಹೇಳಬೇಕಾರೆ, ದುರ್ಯೋಧನ ನೀವೆಲ್ಲ 100 ಜನ ಕಾಡಿದ್ದಾಗಿದ್ದೀರಿ, 5 ಜನ ಸಿಂಹ ಇದ್ದಾಗಿದ್ದಾರೆ ಪಾಂಡವರು, ನೀವು 5 ಜನ ಎಷ್ಟು ಜನ ಸೇರಿಕೊಂಡ್ರೆ ಇಬ್ಬರಿಗೂ ಸೇಫ್ ಗೊತ್ತಾ? ಸುಖ ನಿನಗೆ ಭಾರಿ ಸೇಫ್ಟಿ, ಪಾಂಡವರಿದ್ದಾರೆ ಅಂದರೆ ತಂಟೆಗೆ ಯಾರು ಬರೋದೇ ಇಲ್ಲ. ಆದರೆ ಇಲ್ಲವರು ದಿನಾರು ಎಕ್ಸ್ಪೋಸ್ ಆಗಿಬಿಟ್ರೆ, ಪಾಂಡವರು ಬಿಟ್ಟು ಬಂದ್ಬಿಟ್ಟು ಏನಾಗುತ್ತೆ, ಸಿಂಹಕ್ಕೆ ಹೊರದಾಕ್ಬಿಟ್ರೆ ಏನು ಮಾಡ್ತಾರಾಗ? ಕಾಡೆಲ್ಲ ಧ್ವಂಸ ಮಾಡಿ ಹಾಕ್ಬಿಡ್ತಾರೆ ಅಂತ ಕೃಷ್ಣ ಉತ್ತರ ಕೊಡ್ತಾರೆ. ಇದೆಲ್ಲ ಹೇಳಿದ್ರೆ ಬಂದು ಏನು ಹೇಳಿಬಿಟ್ರೆ ಸಾಕ್ರಮಕ್ಕೀಗ ವರ ಸಿಂಹ ನ್ಯಾಯ ಅಂದರೆ ಮುಗಿದು. ಇದು ಹಾಗೆ ಸೂಚಿ ಕಟಾಹ ನ್ಯಾಯ. ಸೂಚಿ ಅಂದರೆ ಸೂಚಿ, ಕಟಾಹ ಅಂದರೆ ಕೊಪ್ಪರಿಗೆ. ಒಬ್ಬನಿದ್ದಾನೆ ಕೊಪ್ಪರಿಗೆ ಮಾಡೋನಿದ್ದಾನೆ, ಅವ್ನು ಸೂಚಿನೂ ಮಾಡ್ತಾನೆ. ಯಾರೋ ಒಂದು ಆರ್ಡರ್ ಕೊಟ್ಟರು ಕೊಪ್ಪರಿಗೆ ಮಾಡೋಕ್ಕೆ, ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಸೂಚಿ ಬೇಕು ಅಂತ ಯಾರೋ ಕೇಳೋದಕ್ಕೆ ಬಂದರು, ನೋಡಿ ಕೊಪ್ಪರಿಗೆ ಮುಗಿಸಿ ಮಾಡಿಕೊಡ್ತೀನಿ ಅಂತ ಕೇಳಿದರೆ ಅವ್ನ ಗತಿ ಏನಾಗಬೇಕು? ಒಂದು ತಿಂಗಳಗಟ್ಟಲೆ ಪ್ರೋಗ್ರಾಮ್ ಇದೆ, ತಿಂಗಳಗಟ್ಟಲೆ ಪ್ರೋಗ್ರಾಮ್ ಇದೆ, ಅವನೇನು ಮಾಡಬೇಕಾಗ? ಕಾಯ್ಕೊತ ಕೂತಿರ್ಬೇಕು. ಏನು ಒಂದು ಛಳ ಪಟ್ಟ ಅಂತ ಹೊಡೆದ ಕಳಿಸಿಬಿಟ್ಟ. ಯಾವ್ದು ಇಂಪಾರ್ಟೆಂಟ್? ಈಗ ಸೂಚಿ ಮೊದಲು ಮಾಡ್ತಾನೆ, ದೊಡ್ಡ ಕೆಲಸ ಚಿಕ್ಕ ಕೆಲಸದಲ್ಲಿ ಕ್ಲಾಶ್ ಬಂದ ಫಸ್ಟ್ ಯಾವ್ದು ಮುಗಿಸ್ಬಿಡ್ಬೇಕು? ಚಿಕ್ಕದು ಮುಗಿಸ್ಬಿಡ್ಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅಭಾವ ಕ್ಲಾಶ್ ಬಹಳ ಸಿಂಪಲ್ ಇರೋದ್ರಿಂದ ಅದನ್ನೇನು ಮಾಡ್ತಾರೆ, ಮೊದಲು ಹೇಳಿಬಿಡ್ತಾರೆ. ಇವೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅವರು ತಿಳಿಸ್ಬೇಕು. ನಾವು ಮಾತಾಡ್ತಾ ಕೂತಿ ಬಿಟ್ಟದನ್ನು ಬಂದ್ಬಿಡ್ತಾರೆ, ನಾವು ಮಾತಾಡೋರು ಸುಮ್ಮನೆ ಕೂತೀರಿ ಅಂದ್ರೆ ಮೀಟಿಂಗ್ ಆಗಬೇಕು 2 ಗಂಟೆ. ಅವರು ಅವ್ರು ಅದ್ರ ತರಿರ್ತಾರೆ, ಅಮ್ಮ ತಾಯಿ ಅದ್ರ ತರ ಇರ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಅವ್ನಿಗೆ ಹಾಗೆ ಕಳಿಸಿಬಿಡಿ ಅಂತ ಹೇಳ್ತಾರೆ. ಅವ್ನಿಗೆ ಹಾಗೆ ಕಳಿಸಿಬಿಡಿ, ಹಾಗೆ ಕಳಿಸಿಬಿಡ್ತಾರೆ, ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಇದು ಸಿಂಪಲ್ ಸೂಚಿ ಕಟ್ಟಾಯ ಉಪಯೋಗಿಸೋ ಅಲ್ಲೇನೆ. ಮಾತಾಡ್ತಾ ಕೂತ ಯಾರೋ ನಿಪ್ಪಾಡ್ರಿ, ಯಾವುದೋ ಒಂದು ಸಣ್ಣ ವಿಷಯ ಕೆಳಗೆ ಬಂದಿರ್ತಾರಷ್ಟೇ. ತಕ್ಷಣ ಏನು ಮಾಡೋದು, ಉತ್ತರ ಕೊಟ್ಟರೆ ಸಾಕು. ಇದೆಲ್ಲ ಮುಗಿದ್ಮೇಲೆ ಮಾತಾಡ್ತೀವಿ ಅಂದ್ರೆ ಏನಾಗುತ್ತೆ ಅವನಿಗೀಗ? ಎಷ್ಟು ತೊಂದರೆ ಆಗುತ್ತೆ ಅಲ್ವೇನು? ಅವನಿಗೆ ಅವ್ನ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಅವ್ರಿರೋ ನಮಗೆ ಪ್ರಾಬ್ಲಮ್ ಆಗುತ್ತೀವಿ ಅಂತ. ಅವ್ರು ಯಾವ ಟೆನ್ಷನ್, ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಮೊದಲು ಅವ್ನು ಕಳಿಸಿಬಿಡ್ತೀನಿ ಅಂತ ಹೋಗ್ತಾರಲ್ಲ ಆ ಟೈಮ್. ಇದು ಅರ್ಥ ಮಾಡಿಕೊಂಡಾಗ ನಿತ್ಯ ಜೀವನದಲ್ಲಿ ಸೂಚಿ ಕಟಾಹನೆ ಎಷ್ಟೊತ್ತು ಉಪಯೋಗಿಸ್ತೀವಿ ಲೆಕ್ಕ ಹಾಕ್ಬಿಟ್ರಿ. ನಾವು ಉಪಯೋಗಿಸೇ ಉಪಯೋಗಿಸ್ತೀವಿ, ಅರ್ಥ ಮಾಡ್ಕೊಂಡಿರೋದಿಲ್ಲ ಅಷ್ಟೇ. ಸೂಚಿ ಕಟಾಹನ್ಯಾಯೇನ ಯಾವುದು ಅದು ಯಾವಾಗದು? ಅದಕ್ಕೆ ಹೇಳ್ತಿರೋದು ಯಾವಾಗಲೂ ಕೂಡ ಬೀಗ್ ದಿ ಕಂಡೀಷನ್ಸ್ ಈಕ್ವಲ್ ಅಂತ. ಅರ್ಥ ಆಯ್ತಾ? ಅದಕ್ಕೇನು ಮಾಡ್ತೀರ? ಇಲ್ಲ 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 ಇಲ್ಲ, ಇವರು ನಿಮ್ಮ ತಪ್ಪದು, ನಿಮ್ಮ ತಪ್ಪು. ಅಲ್ಲಿ ವ್ಯವಸ್ಥೆ ಬೇರೆಯೇ ಇದೆ, 1 ಕೋಟಿ ರೂಪಾಯಿ ಎಲ್ಲ ಇಲ್ಲಿ ಕೊಡೋದಿಲ್ಲ. ಅದನ್ನು ಏನು ಮಾಡ್ತಾರೆ? ಅದಕ್ಕೆ ವ್ಯವಸ್ಥೆ ಬೇರೆಯೇ ಇದೆ. ಇವತ್ತು ಏನು ಕೊಡಬೇಕಾಗ, 100 ರೂಪಾಯಿ 10 ರೂಪಾಯಿ ಎಕ್ಸಾಂಪ್ಲ್ ಕೊಟ್ಟರೆ ಪರವಾಗಿಲ್ಲ, ಅಷ್ಟೇ ಹೊರತು 1 ಕೋಟಿ ರೂಪಾಯಿ ಎಕ್ಸಾಂಪ್ಲ್ ಕೊಡೋಕ್ಕೆ ಬರೋಲ್ಲ. ಅಲ್ಲೂ ಕೂಡ ಏನು ಮಾಡ್ತಾರಾಗ, ಅಲ್ಲಿ 110 ಎರಡು ಸಣ್ಣ ಅಮೌಂಟ್ ಆದ್ರಿಂದ ಕೊಟ್ಟು ಟೋಕನ್ ಬೇಕಾದ್ರೆ ಕರೀತಾರೆ ಅಷ್ಟೇ. ಅರ್ಥ? ಅದೇನು ದೊಡ್ಡ ವಿಚಾರ ಅಲ್ಲ. ಕೆಲಸ ಅಲ್ಲೂ ಕೂಡ ಏನು ಮಾಡ್ಬೋದು, ಕೆಲಸ ಅಲ್ಲ. ಒಬ್ಬನು ಬರ್ತಾರೆ ಪಾಪ, ಎಣಿಸ್ತಾ ಕೂತಿರ್ತಾರೆ, ಹಣ ಬರ್ತಾರೆ, ನಮ್ಗೆ ಬರೀ 100 ರೂಪಾಯಿ ಕೆಲಸ ಕೊಟ್ಟು ಬಿಟ್ಟಿದ್ರೆ ಕೊಟ್ಟು ಕಳಿಸ್ಬಿಡ್ತಾರೆ. ಅದು ಕೂಡ ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರು ತನ್ನ ಕೇಸ್ ಎಕ್ಸ್ಪ್ಲೇನ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಅಷ್ಟೇ. ಅವ್ನು ಟೋಕನ್ ಕೊಡ್ಬೇಕಾದ್ರೆ ನೋಡಿ ಕೊಟ್ಟಿರೋದಲ್ಲ, ಸುಮ್ಮನೆ ಕೊಟ್ಟಿರ್ತಾರೆ. ಅರ್ಜೆಂಟ್ ಇದನ್ನು ಏನು ಮಾಡ್ಬೇಕು? ಅವನೀಗ ಬಂದು ಕೇಳ್ತಾರೆ, ಇಲ್ಲ ನನಗೆ ಅರ್ಜೆಂಟ್ ಎಲ್ಲೋ ಕೊಡಲೇಬೇಕಾಗಿದೆ ಬಿಫೋರ್ 12:00 ಕೊಡಿ ಅಂತ. ಇವನು ರಿಕ್ವೆಸ್ಟ್ ಮಾಡಿ ಇವನೇ ಬರ್ತಾನೆ, ಟೋಕನ್ ದಿರೋನು ಕೂಡ ಒಪ್ಕೋತಾನೆ, ಅರ್ಜೆಂಟ್ ಹೋಗಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಇಲ್ಲಿ ಬಹು ಹೆಚ್ಚು ಪ್ರಶ್ನೆ ಅಲ್ಲ, ಅರ್ಜೆಂಟ್ ನಾನ್ ಅರ್ಜೆಂಟ್ ಪ್ರಶ್ನೆ ಬರುತ್ತೆ ಕೆಲಸ. ಅದು 100 ರೂಪಾಯಿ ಇರ್ಬೋದು ಅವನು, ಅದು ಅರ್ಜೆಂಟ್ ಇದೆ. ಇವನಿಗೆ 1,000 ರೂಪಾಯಿ ಇದು ಅರ್ಜೆಂಟ್ ಇಲ್ಲ, ಅದು ಅದು ಸೂಚಿ ಕಟಾಯ ನ್ಯಾಯನೇ. ಮತ್ತೆ ಯಾರಿಗೆ ಅರ್ಜೆಂಟ್ ಇದೆ ಯಾರಿಗಿಲ್ಲ ಯೋಚನೆ ಮಾಡ್ತಾ ಇರ್ಬೇಕು. ಪ್ರಾಕ್ ಪ್ರಧ್ವಂಸ ಸದಾತ್ವೇನ, ಮತ್ತೆ ಎಲ್ಲ ನ್ಯಾಯಗಳಿಗೆ ಏನಿರುತ್ತೆ, ಯಾವಾಗಲೂ ಒಂದು ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ಆ ರೂಲ್ ಅಂತ ಕರೆಯೋದೇ ಅದಕ್ಕೆ, ಎಕ್ಸೆಪ್ಷನ್ ಇದ್ದದಕ್ಕೆ ರೂಲ್ ಅಂತ ಪ್ರೂವ್ ಆಗುತ್ತೆ. ಸೂಚಿ ಕಟಾಹ ನ್ಯಾಯೇನ ಪಶ್ಚಾತ್ ಉದ್ದಿಷ್ಟಮಪಿ ಅಭಾವಂ ಆದೌ ವಿಭಾಗೇನ ಉದ್ದಿಶತಿ. ಸೂಚಿ ಕಟಾಹ ನ್ಯಾಯದಿಂದ ಅಭಾವ ರಾಮೇಲೆ ಹೇಳಿದ್ರು ಕೂಡ ಮೊದಲೇ ಅದನ್ನು ವಿಭಾಗ ಮಾಡ್ತಿದ್ದಾರೆ. ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಐಷ್ಯತೆ. ಅಭಾವ ಮೂರು ವಿಧ, ಪ್ರಾಕ್ ಪ್ರಧ್ವಂಸ ಸದಾತ್ವೇನ, ಪ್ರಾಕ್ತ್ವೇನ ಪ್ರಧ್ವಂಸತ್ವೇನ ಸದಾತ್ವೇನ ಅಭಾವ ತ್ರಿವಿಧ ಐಷ್ಯತೆ. ಪ್ರಾಗಭಾವ, ಪ್ರಾಕ್ತ್ವೇನ ಅಂದ್ರೇನು ಪ್ರಾಗಭಾವ, ಪ್ರಧ್ವಂಸತ್ವೇನ ಅಂದ್ರೇನು ಪ್ರಧ್ವಂಸಾಭಾವ, ಸದಾತ್ವೇನ ಅಂದ್ರೇನು ಸದಾಭಾವ. ಈ ಅಭಾವ ಎಷ್ಟು ವಿಧ? ಮೂರು ವಿಧ ಅಂತ ಹೇಳಿದರು. ಅಭಾವ ಮೂರು ವಿಧ, ಪ್ರಾಕ್ತ್ವೇನ ಪ್ರಸಿದ್ಧತ್ವೇನ ಸದಾತ್ವೇನ ಉಪಲಕ್ಷಿತ. ಪ್ರಾಕ್ತ್ವೇನ ಪ್ರಧ್ವಂಸತ್ವೇನ ಸದಾತ್ವೇನ ಉಪಲಕ್ಷಿತ ಅಭಾವ ತ್ರಿವಿಧ ಇಷ್ಯತೆ ಪ್ರಾಮಾಣಿಕ ರೀತಿ ಶೇಷ. ಒಂದು ಅಭಾವ ಪ್ರಾಕ್ತ್ವ ಪ್ರಧ್ವಂಸತ್ವ ಸದಾತ್ವ ಉತ್ತರೆ. ಈಗ ಅದನ್ನ ಡಿಫೈನ್ ಮಾಡ್ತಾರೆ, ಇಷ್ಯತೆ ಇಷ್ಯತೆ ಅಂತ ಎಲ್ಲೆಲ್ಲಿ ಬರುತ್ತೋ. ಇಟ್ ಇಸ್ ಸೆಡ್, ಇಟ್ ಇಸ್ ಸೆಡ್, ಇಟ್ ಇಸ್ ಅಕ್ಸೆಪ್ಟೆಡ್. ಅದೇ ಆ ರೀತಿ ಅರ್ಥ, ಅಕ್ಸೆಪ್ಟೆಡ್ ಬೈ ಹೂಮ್ ಅಂತ ಕೇಳಿದರೆ ಪ್ರಾಮಾಣಿಕೈ, ಯಾರು ಆಧಾರ ಇಟ್ಕೊಂಡು ಮಾತಾಡ್ತಾರಲ್ಲ ಅವರಿಂದ ಒಪ್ಪಲ್ಪಟ್ಟಿದೆ. ಪ್ರಾಗಭಾವ ಅಂದ್ರೇನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಉತ್ತರೇಕಾವಧಿ ಅಭಾವ ಪ್ರಾಗಭಾವ, ಪ್ರತಿಯೋಗಿ ಉತ್ಪತ್ತೇ ಪ್ರಾಗೇವ ಅಭಾವ ಅಸ್ತಿ ಉತ್ಪನ್ನೇಷು ತಸ್ಮಿನ್ ನಾಸ್ತಿ ಇತಿ ಕೃತ್ವಾ. ಪೂರ್ವೈಕಾವಧಿ ಅಭಾವ ಪ್ರಧ್ವಂಸಾಭಾವ, ಪ್ರತಿಯೋಗಿ ಪ್ರಧ್ವಂಸಾನಂತರಮೇವ ನತು ಪ್ರಾಗಸ್ತಿ ಇತಿ. ಉತ್ತರೇಕಾವಧಿ ಅಭಾವ ಪ್ರಾಗಭಾವ. ಇಲ್ಲಿ ಏನು ಮಾಡಬೇಕು? ಅಭಾವ, ಅಭಾವ ಯಾವಾಗ ಹೋಗುತ್ತೆ? ಭಾವ ಬಂತು, ಘಟ ಅಭಾವ. ಈಗ ಘಟ ತಂತ ಏನಾಯ್ತದೋ ಹೊಟ್ಟು ಹೋಯ್ತು ಅಷ್ಟೇ. ಸೊ ಯಾವುದು ಬಂದ ಮೇಲೆ ಅಭಾವ ಅಂಬೋದು ಮೊದಲಿಂದ ಇದೆ. ಅದ್ರ ಇನ್ನೊಂದು ತಿಳ್ಕೊಳ್ಳಿ, ಯಾವ್ದ್ರ ಅಭಾವ ಅಂತ ಹೇಳ್ತೇವೋ ಅದಕ್ಕೇನಂತ ಕರೀತಾರೆ? ಪ್ರತಿಯೋಗಿ ಅಂತ ಕರೀತಾರೆ. ಅಭಾವ ಘಟಾಭಾವ ಅಂತ ಕರೀತೇವೆ. ಅಭಾವ ಯಾವುದರದ್ದು? ಈಗ ಘಟದ್ದು. ಸೊ ಘಟಾಭಾವ ಪ್ರತಿಯೋಗಿ ಯಾವುದು? ಘಟ, ನೆನಪಿರ್ಬೇಕು. ಅದೇ ರೀತಿಯಲ್ಲಿ ಪಟಾಭಾವ ಪ್ರತಿಯೋಗಿ ಯಾವುದು? ಅದಕ್ಕೆ ಪಟ. ಅದೇ ರೀತಿ ಪ್ರಾಗಭಾವಕ್ಕೆ ಪ್ರಾಗಭಾವ ಇದೆ. ಬರೀ ಪ್ರಾಗಭಾವ ಅಂದ್ರೆ ಅರ್ಥ ಇಲ್ಲ. ಯಾವ್ದ್ರ ಪ್ರಾಗಭಾವ ಅಂತ ಹೇಳಬೇಕು. ಯಾವ್ದ್ರ ಪ್ರಾಗಭಾವ ಅಂತ ಕೇಳಿದರೆ, ಈಗ ನಮಗೆ ಮುಕ್ತಿಯ ಅಭಾವ ಇದೆ. ಮುಕ್ತಿ ಅಭಾವ, ಮುಕ್ತಿಯೋಗ್ಯರಿಗೆ ಮುಕ್ತಿ ಆಗುವವರಿಗೆ ಏನು ಅಭಾವ ಇದೆ? ಮುಕ್ತಿ ಅಭಾವ ಇದೆ. ಮುಕ್ತಿ ಬಂದಷ್ಟು ಏನಾಗುತ್ತದೆ? ಹೊರಟೋಗ್ಬಿಡುತ್ತೆ. ಸೊ ಇದು ಮೊದಲು ಹೋಗುತ್ತೋ ಅಭಾವ ಆಮೇಲೆ ಹೋಗುತ್ತಾ? ಇದು ಆಮೇಲೆ ಹೋಗುತ್ತೆ. ಯಾವುದು ಬಂದ ಮೇಲೆ ಹೋಗುತ್ತೆ? ಪ್ರತಿಯೋಗಿ ಬಂದ್ಮೇಲೆ. ಅದಕ್ಕೆ ಉತ್ತರೈಕಾವಧಿಗೆ ಅಭಾವ ಪ್ರಾಗಭಾವ. ಉತ್ತರ ಅಂದ್ರೆ ಆಫ್ಟರ್, ಆಫ್ಟರ್ ದಿ ಪ್ರೆಸೆನ್ಸ್ ಆಫ್ ಪ್ರತಿಯೋಗಿ. ಯಾವ್ದು ಹೋಗುತ್ತಲ್ಲ ಅದೇನಂತ ಕರೀತಾರೆ? ಪ್ರಾಗಭಾವ ಅಂತ ಕರೀತಾರೆ. ಇವತ್ತಿನವರೆಗೂ ಇಲ್ಲಿ ಘಟ ಇಲ್ಲ, ಇನ್ಮೇಲೆ ಘಟ ಬಂತು. ಇಷ್ಟು ದಿವಸ ಕಾಲ ಇಲ್ಲದ ಪ್ರಾಗಭಾವ, ಅದು ಇದು ಹೆಸರು ಬಂತೀಗ. ಇಷ್ಟು ದಿವಸ ಘಟ ಇತ್ತು, ಈ ಘಟ ಇದೆ, ಈ ಮೊದಲು ಇರಲಿಲ್ಲ. ಅದಕ್ಕೇನಂತ ಹೆಸರು? ಅದಕ್ಕೆ ಘಟದ ಪ್ರಾಗಭಾವ ಇತ್ತು. ಪ್ರಾಕ್ ಅಂದ್ರೆ ಮೊದಲು, ಘಟದ ಪ್ರಾಗಭಾವ ಇತ್ತು. ಒಂದು ಘಟ ಒಡೆದೋಯ್ತು, ಈಗ ಘಟ ಏನು ಬಂತೆ? ಅದಕ್ಕೀಗ ಧ್ವಂಸಾಭಾವ ಬಂತೆ, ಗೊತ್ತಾಯ್ತು? ಧ್ವಂಸಾಭಾವ ಬಂತು. ಆಮೇಲೆ ಏನಾಯ್ತು? ಅದು ಎಲ್ಲಿವರೆಗೆ ಹೋಯ್ತು? ಅದು ಯಾತಕ್ಕೆ ಧ್ವಂಸಾಭಾವ ಹೋಯ್ತು ಅಂದ್ರೆ ಘಟ ಹೋದಷ್ಟು ಬರೋಕ್ಕೆ ಶುರುವಾಯ್ತು. ಅದು ಪೂರ್ವೈಕಾವಧಿ. ಇದು ಬಂದ ಮೇಲೆ ಅಭಾವ ಬಂದರೆ ಅದು ಪೂರ್ವೈಕಾವಧಿ, ಅದು ಬಂದಮೇಲೆ ಅಭಾವ ಹೋದರೆ ಅದು ಉತ್ತರೈಕಾವಧಿ. ಸೊ ಆಮೇಲೆ ಹೋಗೋ ಅಭಾವ, ಮೊದಲು ಹೋಗೋ ಅಭಾವ ಅಂತೇಳಿ. ಆಮೇಲೆ ಮೊದಲು ಅಂದ್ರೆ ಏನು? ಪ್ರತಿಯೋಗಿ ಬಂದ ಮೇಲೆ ಹೋಗೋದಾದರೆ ಅದು ಉತ್ತರೈಕಾವಧಿ, ಪ್ರತಿಯೋಗಿ ಹೋದ್ಮೇಲೆ ಹೋಗೋದಾದರೆ ಅದು ಪೂರ್ವೈಕಾವಧಿ. ಸೊ ಮೊದಲಿರೋ ಅಭಾವ, ವಸ್ತುವಿನಗಿಂತ ಮೊದಲಿರೋ ಅಭಾವ ಅದು ಪ್ರಾಗಭಾವ. ವಸ್ತು ಹೋದ್ಮೇಲೆ ಬರೋ ಅಭಾವ ಅನ್ನೋದು ಪ್ರಧ್ವಂಸಾಭಾವ. ಶಾರ್ಟ್ ಆಗಿ ಧ್ವಂಸಾಭಾವ ಅಂತಲೂ ಕರಿಬಹುದು. ಪ್ರಾಗಭಾವ, ಧ್ವಂಸಾಭಾವ, ಪ್ರಧ್ವಂಸಾಭಾವ, ಎರಡಾಯ್ತು. ಅದನ್ನು ಹೇಳ್ತಾ ಘಟ ಪ್ರತಿಯೋಗಿ, ಘಟಾಭಾವ ಪ್ರತಿಯೋಗಿ ಯಾವುದು? ಘಟ. ಅದೇ ರೀತಿ ಮುಕ್ತಿಯಭಾವ ಪ್ರತಿಯೋಗಿ ಯಾವುದು? ಮುಕ್ತಿ. ಇವು ಸಿಂಪಲ್. ಎಸ್ ಅಭಾವ ಉಚ್ಯತೆ ಸಹ ತಸ್ಯ ಪ್ರತಿಯೋಗಿ. ಡೆಫಿನೇಷನ್ ನಮಗೆ ಯಾವ್ದರ ಅಭಾವವನ್ನು ಹೇಳ್ತೇವೋ ಅದು ಅದಕ್ಕೇನಾಗಿರುತ್ತೆ? ಪ್ರತಿಯೋಗಿ ಆಗಿರುತ್ತೆ ಅಂತ ತಿಳ್ಕೊಂಡ್ರೆ ಆಯ್ತು. ಪ್ರಾಗ್ ಈ ಘಟ ಇದೆ, ಘಟ ಒಡೆದೋಯ್ತು. ಏನ್ ಬಂತೀಗ? ಘಟ ಒಡೆದೋಯ್ತು ಅಂದ್ರೆ ಒಂದೇ, ಘಟದ ಪ್ರಧ್ವಂಸಾವ ಬಂತು ಅಂದ್ರೆ ಒಂದೇ. ಅರ್ಥ ಆಯ್ತಾ? ಘಟ ಒಡೆದೋಯ್ತು ಅಂದ್ರೆ ಒಂದೇ, ಘಟದ ಪ್ರಧ್ವಂಸಾಭಾವ ಬಂತು ಅಂದ್ರೆ ಒಂದೇ. ಘಟ ಸೃಷ್ಟಿಯಾಯ್ತು ಅಂದ್ರೆ ಒಂದೇ, ಘಟ ಪ್ರಾಗಭಾವ ಹೋಯ್ತು ಅಂದ್ರೆ ಒಂದೇ. ಘಟ ಪ್ರಾಗಭಾವ ಹೋಯ್ತು ಅಂದ್ರೆ ಏನು? ಘಟ ಬಂತು ಅಂದ್ ಸೃಷ್ಟಿಯಾಯ್ತು. ಘಟ ಹೋಯ್ತು ಅಂದ್ರೆ ಏನರ್ಥ? ಘಟ ಪ್ರಧ್ವಂಸಾಭಾವ ಬಂತು ಅಂತ ಅರ್ಥ. ಆ ರೀತಿ ಮಾತಾಡೋದು, ಟೆಕ್ನಿಕಲಿ ಮಾತಾಡೋದಕ್ಕೆ ಆ ರೀತಿ ಕರೀತಾರಷ್ಟೆ. ನಾವೆಲ್ಲ ಉಪಯೋಗಿಸ್ತೇವೆ ಅದನ್ನ. ಉಪಯೋಗಿಸ್ತಾ ಯಾರು ಇಲ್ಲ? ಮನೆ ಕಟ್ಟಿಸ್ತ, ಬಾವಿಯವರಿಗೆ ಏನಿತ್ತು ಮನೆಯದು? ಪ್ರಾಗಭಾವ ಇತ್ತು. ಮನೆ ಡಿಮಾಲಿಶ್ ಮಾಡಿಸ್ತ, ಪ್ರಧ್ವಂಸಾಭಾವ ಬಂತು ಅಷ್ಟೇ. ನಾವು ಅದು ಉಪಯೋಗಿಸ್ತೇವೆ, ಟೆಕ್ನಿಕಲಿ ಹೇಳಕ್ ಬರೋದಿಲ್ಲ ಅಷ್ಟೇ. ಇದು ಓದಾಗ ಏನಾಗುತ್ತೆ? ಈಗ ಟೆಕ್ನಿಕಲಿ ಹೇಳಕ್ ಬರುತ್ತೆ. ಅಡಿಗೆ ಆಗಿಲ್ಲ ಇವತ್ತು, ಏಕಾದ ದಿವಸ ಏನಿದೆ ಇವತ್ತು? ಅಡಿಗೆ ಉಳಿದ ದಿವಸ ಆದ್ರೆ ಅಡಿಗೆ ಪ್ರಾಗಭಾವ. ಆಗ ಊಟ ಆದ್ಮೇಲೆ ಪ್ರಧ್ವಂಸ, ಧ್ವಂಸ ಧ್ವಂಸ ಮಾಡಿಬಿಡುತ್ತೆ, ಧ್ವಂಸಾವ ಬಂತು. ಅದು ಏಕಾದ ದಿವಸ ಸದಾಭಾವ, ಬೆಳಗ್ಗೆ ದಿವಸ ಹಾಕೋದ್ರೆ ಏನೂ ಇಲ್ಲ, ಸದಾಭಾವ. ಇದೇ ರೀತಿ ಅರ್ಥ ಮಾಡಿಕೊಂಡಾಗ ಆ ಪದಗಳು ಎಲ್ಲೆಲ್ಲಿ ಉಪಯೋಗಿಸೋದು ಗೊತ್ತಾಗುತ್ತೆ. ಪ್ರತಿಯೋಗಿ ಪ್ರಧ್ವಂಸಾನಂತರಮೇವ ಇನ್ನತ್ತು ಪ್ರಾಗಸ್ತೀತಿ. ಪ್ರತಿಯೋಗಿ ಪ್ರಧ್ವಂಸದ ಅನಂತರವೇ ಬರೋದ್ರಿಂದ ಅದಕ್ಕೆ ಪ್ರಾಗಭಾವ, ಇದಕ್ಕೇನು ಪ್ರಧ್ವಂಸಾಭಾವ ಅಂತಾರೆ. ಅದಕ್ಕೆ ಏನಂತಾರೆ? ಅದಕ್ಕೆ ಪಾರ ಪ್ರಾಗಭಾವ ಅಂತ ಕರೀತಾರೆ. ಈ ರೀತಿ ಅಭಾವಗಳ ಬಗ್ಗೆ ಹೇಳಿದ ಮೇಲೆ ಎಲ್ಲ ಉಪಯೋಗಿಸಕ್ಕೆ ಅರ್ಥ ಆಗುತ್ತೆ. ಇಷ್ಟು ಕೂಡ ನಚೈವಂ ಪ್ರಾಗಭಾವ ಪ್ರಧ್ವಂಸ ಪ್ರಧ್ವಂಸ ಪ್ರಾಗಭಾವ ಇತಿ ಪ್ರವಾಹಾದೌ ಪ್ರಸಜ್ಜೇತ. ಪ್ರತಿಯೋಗಿನ ಏವ ಪ್ರಾಗಭಾವ ಪ್ರಧ್ವಂಸತ್ವೇನ ಪ್ರಧ್ವಂಸ ಪ್ರಾಗಭಾವತ್ವೇನ ಚ ಅಂಗೀಕೃತತ್ವ. ಅಲ್ಲಿಗಿರಲಿ, ಇವತ್ತು ಮುಂದಿನ ದಿವಸ ನಾಳೆ ಸದಾಭಾವ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಭಾವದ ವಿಷಯನೇ ಸ್ವಲ್ಪ ಇದ್ದಿದ್ರೆ ಡಿಫಿಕಲ್ಟಿ, ಮುಂದಿನಿಂದಲೇ ಡಿಫಿಕಲ್ಟ್ ಅಲ್ಲ, ಇವತ್ತೇ ಡಿಫಿಕಲ್ಟ್. ಅಭಾವ ಇಲ್ಲದೇ ಇರೋದು ಯಾವಾಗಲೂ ಡಿಫಿಕಲ್ಟ್, ದುಡ್ಡಿಲ್ಲ ಡಿಫಿಕಲ್ಟಿ ಬರುತ್ತಲ್ಲ ಆ ಥರ. ಇಲ್ಲದೇ ಇದ್ದಿದ್ದು ಸುಲಭ, ಇಲ್ಲದೇ ಇರೋದು ಕಷ್ಟ. ರೋಗ ಮಾತ್ರ ಆಗಲ್ಲ, ಇದ್ರೆ ಪ್ರಾಬ್ಲಮ್ಮು. ರೋಗಾಭಾವ ಏನಾಯ್ತು, ಡಾಕ್ಟರ್ ಹತ್ರ ಹೋಗೋ ಉದ್ದೇಶ ಏನು? ಅಭಾವ ಕ್ರಿಯೇಟ್ ಮಾಡ್ರಿ ಅಂತೇಳಿ. ಯಾವ್ದ್ರ ಅಭಾವ ಕ್ರಿಯೇಟ್ ಮಾಡ್ಬೇಕು ಅವನು? ರೋಗದ ಅಭಾವ ಕ್ರಿಯೇಟ್ ಮಾಡ್ಬೇಕು. ರೋಗಿಗಳ ಹತ್ರ ಹೋದ್ರೆ ಏನಾಗತ್ತಾಗ? ಪ್ರಾಗಭಾವ ಇತ್ತು, ಪ್ರಧ್ವಾಗ ಬರ ಶುರುವಾಗುತ್ತೆ. ಅದರಿಂದ ಯಾವಾಗಲೂ ಕೂಡ ಏನ್ ಮಾಡಬೇಕು, ಪರಿಹಾರ ಕಾಣ್ಬೇಕೆ ಹೊರತು ಇದು ಕಾರಣಕ್ಕೆ ಹೋಗಬಾರ್ದು. ಈಗ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ನೀಲಯ.